ತಾನಿಚ ಸರ್ವಾಣಿ ಅನ್ಯೋನ್ಯ ಸ್ವರೂಪಾಣಿ. ಪರಮಾತ್ಮನ ರೂಪದ ಬಗ್ಗೆ ಹೇಳ್ತಾ, ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀಶಕ್ತಿಯಾದಿ ಮಾಂಸ್ಯ ಭಗವಾನ್. ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀಶಕ್ತಿಯಾದಿ ಮಾಂಸ್ಯ ಭಗವಾನ್ ಅಂತೇಳಿ ಇಷ್ಟೆಲ್ಲ ಆಧಾರ ಕೊಟ್ಟು, ತಾನಿಚ ಸರ್ವಾಣಿ ಅನ್ಯೋನ್ಯ ಸ್ವರೂಪಾಣಿ, ಪರಮಾತ್ಮ ಎಲ್ಲ ರೂಪಗಳು ಕೂಡ ಪರಸ್ಪರ ಅಭಿನ್ನವಾದ, ಅನ್ಯೋನ್ಯ ಸ್ವರೂಪ ಅಂದರೆ ಪರಸ್ಪರ ಅಭಿನ್ನವಾದ ರೂಪಗಳು, ದೇವರ ರೂಪಗಳಿಗೆ ಭೇದ ಇಲ್ಲ. ಅದಕ್ಕೇನು ಆಧಾರ ಅಂದರೆ ಮತ್ತೆ ಕೊಟೇಶನ್ಸ್ ಕೊಡ್ತಾರೆ, ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವಿಜಾನಾತ್, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯಸ್ಯ ಜ್ಞಾನಮಯಂ ತಪಃ ಸಮಾಭಗ ಪ್ರವಿಶ ಸ್ವಾಹ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ ನಾತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋ ಅಸ್ಥಿ ಸಂಭವ. ಪರಮಾತ್ಮನಿಗೆ ಮಾಂಸ ಮೇಧಸ್ಸು ಅಸ್ಥಿ ಇವುಗಳಿಂದ ಹುಟ್ಟಿದಂತಹ ಪ್ರಾಕೃತ ದೇಹ ಇರೋದಿಲ್ಲ ಅಂತ ಹೇಳ್ತಾ, ಎಲ್ಲ ಜ್ಞಾನಾನಂದಮಯವಾದ ಅಪ್ರಾಕೃತ ಶರೀರ ಅಂತ ಅರ್ಥ. ನಾ ಯೋಗಿತ್ವಾದ ಈಶ್ವರತ್ವಾದ ಸತ್ಯರೂಪಾಚ್ಯುತೋ ಬಿಹು. ನಾ ಯೋಗಿತ್ವಾದ, ಯೋಗಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಈಶ್ವರತ್ವಾದ ಅವನು ಈಶ್ವರ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಆಗಿದೆ. ಸತ್ಯರೂಪ ಅಚ್ಯುತೋ ಬಿಹು, ಅವನು ಸತ್ಯರೂಪ, ಸತ್ಯ ಅಂದರೆ ಬೇರೆ ಕಡೆ ಹೇಳ್ತಾರೆ, ದುಃಖ ಆನಂದಾನುಭವ ಸ್ವರೂಪನಾದವನು ಅಚ್ಯುತ. ಯಾವುದೇ ಚ್ಯುತಿಯನ್ನು, ಚ್ಯುತಿ ಅಂದರೆ ನಾಶ, ಯಾವುದೇ ನಾಶವನ್ನು ಯಾವುದೇ ಕಾಲಕ್ಕೂ ಸಹ ಎಷ್ಟು ಮಾತ್ರಕ್ಕೂ ಸಹ ಹೊಂದದೇ ಇರುವವನು. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸುಖ ಸುಖ ಸ ವಿಷ್ಣು ಪರಮೇಶ್ವರ ಇತಿ ಪೈಂಗಿಖಿಲೇಶು. ಸದ್ದೇಹ, ಸತ್ ಅಂದರೆ ಅಪ್ರಾಕೃತವಾದ ದೇಹ, ಸುಖಗಂಧಶ್ಚ ಸುಖಗಂಧ ಅಪ್ರಾಕೃತವಾದ ಗಂಧ, ಪುಣ್ಯೋಗಂಧ ಪೃಥಿವ್ಯಾಂಚ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಪುಣ್ಯೋಗಂಧ ಅಂತ ಹೇಳ್ತಾರೆ. ಜ್ಞಾನಭಾಹ ಜ್ಞಾನಪ್ರಕಾಶ, ಸತ್ಪರಾಕ್ರಮ ಸತ್ಯಧರ್ಮ ಪರಾಕ್ರಮ ವಿಷ್ಣುಸಹಸ್ರನಾಮದಲ್ಲೇ ಬಂದಿದೆ. ಜ್ಞಾನಜ್ಞಾನ ಸುಖ, ಸುಖ ಕೊಡೋದು ಅವನೇ. ಸ ವಿಷ್ಣು ಪರಮೋ ಅಕ್ಷರ, ಆ ವಿಷ್ಣುವೇ ಅಕ್ಷರ ಮಹಾಲಕ್ಷ್ಮಿ, ಪರಮಾಕ್ಷರ ನಾರಾಯಣ, ಅಕ್ಷರ ಪರಮಾಕ್ಷರ ಒಂದೇ. ಗೋವಿಂದ ಆನಂದ ಜ್ಞಾನದೇಹಂ ಪತಿಂ ಶ್ರೇಯ ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ. ಎಲ್ಲಿ ಶ್ಲೋಕ ಅದು? ಮಣಿಮಂಜರಿ ಮೊದಲನೇ ಶ್ಲೋಕ, ಪರಮಕ್ಷರಂ ಪರಮೋ ಅಕ್ಷರ. ಇಲ್ಲಿ ಮಾತು ಪರಮ ಅಕ್ಷರ ಮಹಾಲಕ್ಷ್ಮಿ, ಕ್ಷರ ಬ್ರಹ್ಮಾದಿಗಳೆಲ್ಲ, ಅಕ್ಷರ ಮಹಾಲಕ್ಷ್ಮಿ, ಪರಮಾಕ್ಷರ ನಾರಾಯಣ, ಅದಕ್ಕೆ ಪರಮೋ ಅಕ್ಷರ. ದೇಹೋ ಎಂ ಮೇ ಸದಾನಂದೋ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತ್ಯಾದಿ ಬ್ರಹ್ಮವೈವರ್ತೆ. ತನ್ನ ನಾರಾಯಣ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ದೇಹೋಯಂ ಮೇ ಸದಾನಂದ, ಒಂದೇ ವಂದ್ಯಂ ಸದಾನಂದಂ, ದೇಹೋಯಂ ಮೇ ಸದಾನಂದ, ನನ್ನ ದೇಹ ಸದಾಕಾಲ ಆನಂದಪೂರ್ಣವಾದದ್ದು. ನಾ ಅಯಂ ಪ್ರಕೃತಿ ನಿರ್ಮಿತ, ಇದು ಪ್ರಕೃತಿಯಿಂದ ನಿರ್ಮಿತವಾದ ದೇಹ ಅಲ್ಲ ಇದು. ಪರಿಪೂರ್ಣಶ್ಚ ಸರ್ವತ್ರ, ಸರ್ವತ್ರ ಪರಿಪೂರ್ಣ, ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸರ್ವತ್ರ ಶಬ್ದಕ್ಕರ್ಥ ಪರಿಪೂರ್ಣಶ್ಚ ಸರ್ವತ್ರ, ಸರ್ವ ದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರ. ತೇನ ನಾರಾಯಣೋಸ್ಮ್ಯಹಂ, ಅದಕ್ಕೆ ನಾನು ನಾರಾಯಣ ಅಂತ ಕರೀತಾರೆ. ನಾರಾಯಣ ಶಬ್ದದ ಅರ್ಥ ವಿಶೇಷವಾದ ಇನ್ನೊಂದು ಅರ್ಥ. ಇಷ್ಟು ಕೂಡ ಪರಮಾತ್ಮನ ರೂಪರೂಪಗಳಿಗೆ ಭೇದ ಇಲ್ಲ, ಅವನ ದೇಹ ಅಪ್ರಾಕೃತ ಮೊದಲಾದಷ್ಟು ಆಧಾರಗಳು. ಅದಕ್ಕೆಲ್ಲ ಟೀಕಾರ ಬರೀತಾರೆ. ಮತುಪಾ ಜ್ಞಾನಾದೀನಾಂ ಭಗವತೋ ಭೇದ ಪ್ರತೀತಃ ಷಣ್ಣಾಂ ಇತ್ಯಾದಿನಾ ಪರಸ್ಪರಂಚ ತಥಾ ಆಕೃತಿರ್ಭಗವತಃ ಇತ್ಯುಕ್ತಿಯ ಆಕೃತೇಶ್ಚ ತನ್ನಿರಾಸಾರ್ಥ ಮಹತಾ ನೀತಿ. ಇದು ಮೂರು ಪ್ರಶ್ನೆಗಳು ಬಂದಿತ್ತು, ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತುಪಾ ಜ್ಞಾನಾದೀನಾಂ ಭಗವತೋ ಭೇದ ಪ್ರತೀತಃ. ಮತುಪ ಅಂದ್ರೇನು? ಹನು ಅಶ್ಯಾಸ್ತಿ ಇತಿ ಹನುಮಾನ್, ಮಾನ್ ಮತುಪ್ ಅಂತ ಹೇಳ್ತಾರೆ ಅದಕ್ಕೆ. ಅದೇ ರೀತಿ ಧನಂ ಅಶ್ಯಾಸ್ತಿ ಇತಿ ಧನವಾನ್, ಮತ್ತೆ ಬುದ್ಧಿಮಾನ್ ಈ ಬರೋದಕ್ಕೆಲ್ಲ. ಇಲ್ಲಿ ಪರಮಾತ್ಮ ಜ್ಞಾನೈಶ್ವರ್ಯಾದಿಮಾನ್ ಅಂತ ಹೇಳಿದರು. ಅಂದಮೇಲೆ ಧನ ಧನವಾನ್, ಧನಕ್ಕೂ ಧನವಂತನಿಗೇನು ಸಂಬಂಧ? ಧನ ಧನವಂತ ಇಬ್ಬರು ಒಂದೇನಾ? ಅಲ್ಲ. ಅದೇ ಆಗಿದ್ದರೆ ಪರಮಾತ್ಮ ಜ್ಞಾನವಾನ್ ಅಂದರೆ ಜ್ಞಾನ ಬೇರೆ ಪರಮಾತ್ಮ ಬೇರೆ ಅಂತ ಅನಿಸ್ಬೋದಾ ಅಂತ ಪ್ರಶ್ನೆ ಬಂತ. ಸೊ ಮತ್ತು ಪ್ರತ್ಯೇಕ ಒಂದು ಡಿಫೆಕ್ಟ್ ಇದೆ, ಆ ಪ್ರಶ್ನೆ ಒಂದು. ಅದಕ್ಕೆ ಭಗವತೋ ಭೇದ ಪ್ರತೀತ ಮತುಪ ಈ ಜ್ಞಾನೈಶ್ವರ್ಯಾದಿವಾನ್ ಅಂತ ಹೇಳಿದಾಗ ಅಲ್ಲಿ ಭಗವಂತನಿಗೂ ಗುಣಗಳಿಗೂ ಭೇದ ಬಂದಂತೆ ಆಯಿತು. ಷಣ್ಣಾಂ ಇತ್ಯಾದಿನ ಪರಸ್ಪರಂಚ, ಷಣ್ಣಾಂ ಭಗೈತೀರಣ, ಆರು ಗುಣಗಳು ಅಂತ ಹೇಳಿದಾಗ ಗುಣಗಳು ಬೇರೆ ಬೇರೆ ಅಂತಾಯ್ತು. ಸೊ ಗುಣಗಳು ಬೇರೆ ಅಂತಾಯ್ತು, ಗುಣಗುಣಿ ಬೇರೆ ಅಂತಾಯ್ತು, ತಥಾ ಆಕೃತಿರ್ ಭಗವತಃ ಇತ್ತಿ ಮುಕ್ತಿಯ ಆಕೃತೇಶ್ಚ. ಪರಮಾತ್ಮನ ಆಕೃತಿ ಅಂತ ಹೇಳಿದಾಗ ಪರಮಾತ್ಮನಿಗೆ ಆಕೃತಿಗೂ ಏನು ಸಂಬಂಧ ಬಂತು? ವೇದಾಂತ ಭಕ್ತಿ. ಮೂರು ಪ್ರಶ್ನೆಗಳು ಬಂತು. ಇತ್ಯುಕ್ತಿಯ ಆಕೃತೇಶ್ಚ ತನ್ನ ನಿರಾಸಾರ್ಥವಾಹ ತಾನೀತಿ. ಅದೆಲ್ಲ ಸರಿಯಲ್ಲ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಕೊಟೇಶನ್ ಕೊಟ್ಟರು. ನಮ್ಗೆ ಅರ್ಥವಾಗಲಿಕ್ಕೋಸ್ಕರ ಆ ಮಾತು ಹೇಳಿಬಿಟ್ಟು, ಪರಮಾತ್ಮ ಜ್ಞಾನವಾನ್ ಹೌದು, ಜ್ಞಾನನೂ ಹೌದು, ಆನಂದ ಹೌದು, ಆನಂದಿ ಹೌದು. ಆನಂದ ಹೊಂದಿರೋನು ಆನಂದಿ, ಆನಂದವೇ ಅವನು. ಅದು ಹೇಳೋದಕ್ಕೋಸ್ಕರ ಇದಿಷ್ಟು ಇಷ್ಟು ಕೊಟೇಶನ್ ಕೊಡೋದು ಕಾರಣ ಏನಂತ ಕೇಳಿದರೆ, ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೋಸ್ಕರ ತಾನಿಚ ಅನ್ಯೋನ್ಯ ಸ್ವರೂಪಾಣಿ ಅನ್ನೋ ಮಾತು ಹೇಳಿದರು. ತಾನಿ ಸರ್ವಾಣಿ ಅನ್ಯೋನ್ಯ ಸ್ವರೂಪಾಣಿ, ಗುಣ ಗುಣಿ ರೂಪ ಅವಯವ ಮೊದಲಾದ ಯಾವುದೇ ತಗೊಂಡ್ರೂ ಕೂಡ ಪರಮಾತ್ಮನಿಗೆ ಅವಕ್ಕೂ ಏನಿಲ್ಲ, ಭೇದ ಇಲ್ಲ. ಅದಕ್ಕೆ ಸ್ವಾಗತ ಭೇದ ವಿವರ್ಜಿತ ಪದ ಅದು ಆನಂದಿ ಅಂತ ಹೇಳಿ. ಆನಂದ ಇರೋಣ ಅಂತ ಹೇಳಿದ ಸಮಸ್ಯೆ ಬಂತು. ಆನಂದ ಇದೆ, ಇವನ ಧನ ಇರೋಣ ಅಂದ್ರೆ ಧನ ಇವನಲ್ಲ, ಆನಂದ ಇವನಲ್ಲ ಅಂತ ಪ್ರಶ್ನೆ ಬಂದ್ಬಿಡೋದು. ಅದಕ್ಕೋಸ್ಕರ ಆನಂದ ಅಂತಾನು ಹೇಳಬೇಕು, ಆನಂದಿ ಅಂತಾನು ಹೇಳಬೇಕು. ಆನಂದ ಹೊಂದಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಆನಂದಿ, ಆನಂದವೇ ಅವನಾಗಿದ್ದಾನೆ ಆನಂದ. ಇಷ್ಟು ಎರಡೂ ಬಂದ್ಬಿಟ್ಟಿದೆ, ಭಗವಾನ್ ಭಗಃ ನಂದಿ, ಗೊತ್ತಾಯ್ತಾ? ಸತ್ಯ ಆನಂದೋ ನಂದನೋ ನಂದಃ ಎರಡೂ ಬಂದಿರೋದ್ರಿಂದ ಇವರು ಎರಡನ್ನೂ ಹೇಳಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳಿದೆ. ಸದ್ದೇಹ ತತ್ರ ಪ್ರಮಾಣಮಾಹ ವಿಜ್ಞಾನಮಿ. ಅದಕ್ಕೆ ಎಷ್ಟು ಪ್ರಮಾಣಗಳು ಅಂದರೆ ವಿಜ್ಞಾನ, ಅದಿಷ್ಟು ಕೂಡ ಪ್ರಮಾಣಗಳು. ವಿಜ್ಞಾನಮಾನಂದ ಯಾವುದಕ್ಕೆ? ಅದು ಆ ಕೇಸ್ ತಗೋಬಾರ್ದು ಅಂತ. ಆ ಕೇಸ್ನಲ್ಲಿ ಬರೋದು ವ್ಯತ್ಯಾಸ ಇದೆ, ಅದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಆಧಾರ ಕೊಟ್ಟು. ವಿಜ್ಞಾನಮಿತಿ ತಪಃ ಆಲೋಚನ ಕ್ರಿಯಾ. ದೇವರು ತಪಸ್ ಮಾಡ್ತಾನೆ ಅಂದರೆ ನಮ್ಮಂತೆ ಬ್ರಹ್ಮಾದಿಗಳಂತೆ ತಪಸ್ ಮಾಡ್ತಾನೋ ಅಂದರೆ ಇಲ್ಲ, ಆಲೋಚನಾ ಕ್ರಿಯಾ ಸೃಷ್ಟಿಯಾದಿಗಳನ್ನ ಮಾಡ್ತಾ ಇದ್ದ ಅನ್ಕೊಳ್ಳೋದಕ್ಕೆ ತಪಸ್ಸು ಅಂತಾರೆ ಹೊರತು ಬೇರೆ ಅಲ್ಲ. ಜ್ಞಾನಮಯಂ ಜ್ಞಾನಾತ್ಮಕ ಮಿತಿ ಧರ್ಮಾಣಾಂ ಪರಸ್ಪರ ಅಭೇದೋಕ್ತಿ. ಪರಸ್ಪರ ಭೇದೋಕ್ತಿ ಅಲ್ಲ, ಪರಸ್ಪರ ಅಭೇದೋಕ್ತಿ ಇರಬೇಕಂತ. ಪರಸ್ಪರ ಅಭೇದೋಕ್ತಿ ತಪ್ಪಿಂಟಾಗಿದೆ. ಪರಸ್ಪರ ಅಭೇದೋಕ್ತಿ ಜ್ಞಾನಮಯಂ ಅಂತ ಹೇಳಿದ್ರಿಂದ, ಜ್ಞಾನಾತ್ಮಕಂ ಅಂತ ಹೇಳಿದ್ರಿಂದ ಪರಮಾತ್ಮನಿಗೂ ಅವನ ಗುಣಗಳಿಗೂ ಅಭೇದ ಇದೆ ಅಂತ ಅರ್ಥ. ಪ್ರಾಕೃತ ಇತಿ ನೀ ಭಾವ ನೀ ಪಭಾವ ಛಾಂದಸಃ. ಪ್ರಾಕೃತ ಮಿತಿ ಎಲ್ಲೈತೋ ನತಸ್ಯ ಪ್ರಾಕೃತ ಮೂರ್ತಿ. ಅಲ್ಲಿ ಏನು ಹೇಳಬೇಕಿತ್ತು? ಪ್ರಾಕೃತಂ ಅಂತ ಬರಬೇಕಾಗಿತ್ತು. ಯಾತಕಾರಿ ಅಂತ ಹೇಳಿದ್ರು ಛಾಂದಸ. ಛಂದಸ್ ಅಂದರೆ ವೇದ, ವೇದ ಮತ್ತು ವೇದ ಸಮಾನವಾದ ಗ್ರಂಥಗಳಲ್ಲಿ ಆ ರೀತಿ ಲಿಂಗ ವ್ಯತ್ಯಾಸವಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ರು. ಆಮೇಲೆ ಅಣನ್ಯಭ್ಯೋ ವಾ ಪ್ರತ್ಯ ಅಥವಾ ಇನ್ನೊಂದು ರೀತಿ ಅನ್ಯೋ ಮಾಡೋಕ್ಕೆ ಬರುತ್ತೆ. ಇನ್ನೊಂದು ಸೂತ್ರ ಪ್ರಕಾರ ಅಣನ್ ಭ್ಯಾಮ್ ಅನ್ಯೋ ವಾ ಪ್ರತ್ಯಯ. ಎರಡು ಕಾರಣದಿಂದ ಅಲ್ಲಿ ಪ್ರಾಕೃತ ತಸ್ಯ ಪ್ರಾಕೃತಾ ಮೂರ್ತಿ, ಅಲ್ಲಿ ಪ್ರಾಕೃತಿ ಮೂರ್ತಿ ಅಂತ ಬರಬೇಕಾಗಿತ್ತು. ಅರ್ಥ ಆಯ್ತಾ? ಪ್ರಕೃತ ಪ್ರಾಕೃತಿ ಅಂತೇಳಿ ಅಲ್ಲಿ ಪ್ರಾಕೃತ ಅಂತ ಬಂದ್ಬಿಡುತ್ತೆ. ಯಾತಕ್ಕೆ ಬಂತು ಅಂದರೆ ಈ ಕಾರಣಕ್ಕೆ ಹೇಳಿದೆ. ಮಾಂ ಸ ಭೇದೋ ಅಸ್ಥಿಭಿ ಸಂಭವೋ ಯಶಾಸಾ ತಥೋಕ್ತ. ಮಾಂಸ ಮೇಧೋಸ್ಥಿ ಸಂಭವ ಅಂತಿದೆ. ಮಾಂಸ ಮೇದ ಅಸ್ಥಿಗಳಿಂದ ಹುಟ್ಟಿದಂತಹ ದೇವ ದೇವದ ದೇವರದಲ್ಲ. ಏತಚ್ಚ ನಯೋಗಿತ್ವ ಇಂತೂ ಈಶ್ವರತ್ವ. ಓ, ಅದು ಯೋಗಿ ಅಂತ ಕಾಣಿಸ್ತದೆ. ಅದಕ್ಕಾಗಿತ್ತಾನೆ ಅಂದರೆ ಯೋಗಿ ಅಂದರೆ ಏನು? ಸಾಧನೆ ಮಾಡಿ ಯೋಗ ಪಡೋದು ಯೋಗಿ ಆದವನು. ದೇವರು ಆ ರೀತಿ ಅಂತ ತಿಳ್ಕೊಂಡ್ಬಿಡಿ. ಮತ್ತೆ ಈಶ್ವರತ್ವ ಸದಾ ಈಶ್ವರ ಅವನು. ಅದು ಎಂದೋ ಒಂದು ದಿವಸ ಮದ್ದಿಲ್ಲದ ಆಮೇಲೆ ಬಂದರೆ ಯೋಗಿ ಅವನು. ಯೋಗ ಇರಲಿಲ್ಲ, ಯೋಗ ಮಾಡಿದ, ಯೋಗಿ ಆದ, ಶಕ್ತಿ ಬಂತು. ಅದಲ್ಲ, ದೇವ್ರ ಶಕ್ತಿ ಎಂಥದ್ದದು ಅನಾದಿ ಮತ್ತು ನಿತ್ಯ. ಅದಕ್ಕೋಸ್ಕರ ಅದು ಈಶ್ವರತ್ವ ಅಂತ ಕಾರಣ ಕೊಟ್ಟು. ಅತಯೇವ ವಿಹುಹು ಪರಮಾತ್ಮ ವಿಹು ಸರ್ವತ್ರ ವ್ಯಾಪ್ತ ಪ್ರಭು. ನಿರ್ದೋಷ ಗುಣಾತ್ಮಕ ವಿಗ್ರಹ ತಚ್ಚ್ಯುತ. ನಿರ್ದೋಷ ಗುಣಾತ್ಮಕ ವಿಗ್ರಹ ತಚ್ಚ್ಯುತ. ಚ್ಯುತಿ ಇಲ್ಲದವನು ನಾಶ ಇಲ್ಲದವನು. ಯಾತಕ್ಕೆ ನಾಶ ಇಲ್ಲ ಅಂದರೆ ಪ್ರಾಕೃತ ದೇಹ ಇದ್ರೆ ನಾಶ ಇರ್ತಿತ್ತು. ನಿರ್ದೋಷ ಗುಣಾತ್ಮಕ ವಿಗ್ರಹ ನಿರ್ದೋಷವಾದ ಗುಣರೂಪ ಸ್ವರೂಪವಾದ ವಿಗ್ರಹ ಅಂದರೆ ಆಕೃತಿಯನ್ನು ಹೊಂದಿರೋದರಿಂದ ಅಚ್ಯುತ ಅಂತ ದೇವರಿಗೆ ಹೆಸರು. ಜ್ಞಾನ ಜ್ಞಾನ ಇತ್ಯಾದೇ ಅತಿಶಯಿತ ಜ್ಞಾನಾತಿರಿತ್ಯರ್ಥ. ಜ್ಞಾನ ಜ್ಞಾನಕ್ಕೂ ಜ್ಞಾನ ಅಂದರೆ ಏನು? ಅತ್ಯಂತ ಹೆಚ್ಚು ಜ್ಞಾನಪೂರ್ಣ ವಿಜ್ಞಾನಮಯ ಆನಂದಮಯ ಅಂತ ಹೇಳ್ತೀವಲ್ಲ ಹಾಗೆ. ತೇನ ನಿರ್ದೋಷತ್ವಾದಿನ ತೇನ ನಾರಾಯಣೋ ಅಸ್ಮ್ಯಹಂ. ಈ ರೀತಿ ನಿರ್ದೋಷತ್ವಾದಿ ಗುಣಗಳಿಂದ ಕೂಡಿರೋದ್ರಿಂದ ನನಗೆ ನಾರಾಯಣ ಅಂತ ಕರೀತಾರೆ ಅಂತ ಪರಮಾತ್ಮ ತಿಳಿಸಿದ. ಇದಿಷ್ಟು ಒಂದಾಯಿತು. ಯಾವುದು ವಿಹು ಅಂದರೆ? ವ್ಯಾಪ್ತ. ವಿಹು ವ್ಯಾಪ್ತ ಸಮರ್ಥ ಎರಡರ್ಥ. ವ್ಯಾಪ್ತ ಅನ್ನೋದು ಮುಖ್ಯ ಅರ್ಥ. ತದೇವ ಲೀಲಯಾ ಚಾಸೌ ಪರಿಚ್ಛಿನ್ನಾದಿ ರೂಪೇಣ ದರ್ಶಯತಿ ಮಾಯಯಾ. ಆಗ ಪ್ರಶ್ನೆ ಬಂತು, ಕೃಷ್ಣ ಇಷ್ಟೇ ಎತ್ತರ ಇದ್ದ ಅಂತ ಬಂತು. ಗೊತ್ತಾಯ್ತಾ? ಕೃಷ್ಣ ಇಷ್ಟೇ ಎತ್ತರ ಇದ್ದ. ಅರ್ಜುನ ಕೃಷ್ಣ ಜೊತೆ ಬಂದಾಗ ಒಂದೇ ಹೈಟ್ ಕಂಡ ಕಾಣಿಸ್ತಿತ್ತು. ಕೃಷ್ಣ ರೂಪ ಸಣ್ಣ ರೂಪ ತೋರಿಸ್ತಾ, ಚಿಕ್ಕ ಶಿಶುವಾಗಿ ಕಂಡ, ದೊಡ್ಡ ರೂಪ ತೋರಿಸ್ತಾ, ಇವೆಲ್ಲ ಏನು ಹಾಗಿದ್ರೆ? ಪರಿಚ್ಛಿನ್ನ ಅಂದರೆ ಲಿಮಿಟೆಡ್, ಪರಮಾತ್ಮನ ದೇಹಗಳು ಲಿಮಿಟೆಡ್ ಅಂತ ಅನಿಸುತ್ತಲ್ಲ ಅಂದರೆ, ತದೇವ ಲೀಲಯಾ ಚಾಸೋಪರಿ ಚಿನ್ನಾದಿ ರೂಪೇಣ ದರ್ಶಯತಿ ಮಾಯಾ. ಆ ವ್ಯಾಪ್ತವಾದ ರೂಪಗಳನ್ನೇ ಪರಮಾತ್ಮ ಮಾಯೆಯ ತನ್ನ ಸ್ವಂತ ಶಕ್ತಿಯಿಂದ ಇಚ್ಛೆಯಿಂದ ಪರಿಚ್ಛಿನ್ನಾದಿ ರೂಪೇಣ ದರ್ಶಯತಿ. ಚಿಕ್ಕ ದೊಡ್ಡದು ಮಾಡಿ ತೋರಿಸ್ತಾರೆ ಅಷ್ಟೇ ಹೊರತು ಏನಲ್ಲ, ನಿಜವಾಗಲು ಪರಮಾತ್ಮನ ರೂಪ ವ್ಯಾಪ್ತವಾದದ್ದೇ ಹೊರತು ಅದು ಚಿಕ್ಕದಾದ ರೂಪ ಅಲ್ಲ. ಅದು ಅಣೋರಣ್ಯಾನ್ ಮಹತ್ವ ಹೇಗೂ ಇರಬಲ್ಲ, ಯಾವ ಕಾಲಕ್ಕೂ ಅಪ್ರಾಕೃತಾನೆ ಅಂತ ಹೇಳೋದಕ್ಕೋಸ್ಕರ ಅದೆಲ್ಲ ಕೊಟ್ಟು ತನ್ನ ಇಚ್ಛೆಯಿಂದಾಗಿ ತೋರಿಸ್ತಾನೆ ಹೊರತು ದೇವರಿಗೇನಿಲ್ಲ. ಸೀರೆ ಮಡಿಸಿಟ್ಟಿರ್ತಾರೆ ಇಷ್ಟು ಕಾಣಿಸುತ್ತೆ, ಯಾಕೆ ಸೈಜ್ ಏನು ಫುಲ್ಲೇ ಇರೋದು ನೋಡೋದಕ್ಕೆ ಕಾಣಿಸುತ್ತೆ ಅಷ್ಟೇ. ಇದು ನಮ್ಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಭಾಳ ದೊಡ್ಡ ಪದಾರ್ಥ ಇಷ್ಟೇ ಚಿಕ್ಕದು ಕಾಣೋದಕ್ಕೇನು ಕಾರಣ, ಮಡಿಸಿಟ್ಟಿದ್ದಾರೆ ವ್ಯವಸ್ಥಿತವಾಗಿ. ದೇವರ ಆ ರೀತಿ ತೋರಿಸ್ತಾನೆ ಅಷ್ಟೇ ಹೊರತು ರೂಪಗಳು ಹೇಗಿದೆ ಅಂತ ಕೇಳಿದರೆ ಅದಕ್ಕೇನೆ ವಾಮನ ರೂಪದಲ್ಲಿ ಏನು ಮಾಡಿದ, ಚಿಕ್ಕ ರೂಪದಲ್ಲೇ ಇಡೀ ವಿಶ್ವವನ್ನು ವ್ಯಾಪಿಸಿ ತೋರಿಸ್ಬಿಟ್ಟ. ಲಿಮಿಟೆಡ್ ಅಪರಿಚ್ಛಿನ್ನ ಅಂದರೆ ವ್ಯಾಪ್ತ, ಅಪರಿಚ್ಛಿನ್ನ ಸರ್ವಾತ್ಮ ಅಪರಿಚ್ಛಿನ್ನ ಪರಿಚ್ಛಿನ್ನನಂತೆ ಅದು ಕಾಣುತ್ತಾನೆ ಅಷ್ಟೇ ಹೊರತು ಏನಲ್ಲ, ಪರಿಚ್ಛಿನ್ನನಲ್ಲ. ನಚ ಗರ್ಭೇ ಅವಸದ್ದೇವ್ಯ ನಚಾಪಿ ವಸುದೇವತಃ ನಚಾಪಿ ರಾಘವಾಜ್ಜಾತೋ ನಚಾಪಿ ಜಮದಗ್ನಿತಃ ನಿತ್ಯಾನಂದೋ ಅವ್ಯಯೋ ಅಪಿ ಏವಂ ಕ್ರೀಡತೆ ಮೋಘದರ್ಶನಃ. ಹಾಗೊಂದು ಪ್ರಶ್ನೆ ಬಂತು, ವಸುದೇವ ದೇವಕಿಯರ ಮಗ ಅಂತ ಹೇಳ್ತೀರಿ, ಹಾಗೆ ವಸುದೇವಕಿ ಗರ್ಭದಲ್ಲಿದ್ದನಲ್ಲ, ಮತ್ತು ರಾಘವ ರಘುವಂಶದಲ್ಲಿ ಹುಟ್ಟಿದ ಅಂದಮೇಲೆ ಅಲ್ಲಿ ಆ ವಂಶದಲ್ಲಿ ಹುಟ್ಟಿದ್ನಲ್ಲ, ನಚಾಪಿ ಜಮದಗ್ನಿತಃ ಪರಶುರಾಮನಾಗಿ ಜಮದಗ್ನಿಯ ಮಗನಾದನಲ್ಲ ಅಂತ ಕೇಳಿದರೆ ಅದೆಲ್ಲ ಕೂಡ ಏನದು, ಲೋಕಕ್ಕೆ ಕ್ರೀಡತೆ ಲೋಕಕ್ಕೆ ತೋರಿಸ್ತಾನೆ ಹೊರತು ನಿತ್ಯಾನಂದ ಅವ್ಯಯ ಅಪಿ ಏವಂ ಕ್ರೀಡತೆ ಮೋಘದರ್ಶನ. ಮೋಘದರ್ಶನ ಅಂದ್ರೇನು, ತೋರಿಸುತ್ತಾನೆ ಅದು ನಿಜವಾದ ಏನಲ್ಲ, ಅದು ಹಾಗಲ್ಲ ನೋಡೋದಕ್ಕೆ ಕಾಣಿಸ್ತಾನೆ ಅಷ್ಟೇ ಹೊರತು ತಾನೇ ಹೇಳ್ತಾನೆ. ಹೇಳಬೇಕಾದ್ರೆ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಶ್ರಿತಂ, ಮೂರ್ಖರು ನನ್ನನ್ನು ಮನುಷ್ಯ ದೇಹ ಹೊಂದಿದವನು ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಮೋಘದರ್ಶನ, ಅದಕ್ಕೆ ಅವರೆಲ್ಲ ಏನು ಮೋಘದರ್ಶನವಾದ್ರಿಂದಾಗಿನೆ ತಪ್ಪು ತಿಳ್ಕೊಂಡವ್ರಲ್ಲಿ ಏನಾಗ್ತಾರೆ, ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಜಯತಸ, ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳಿದ. ಸರಿಯಾಗಿ ತಿಳಿದಿರ್ಬೇಕು ಅದೆಲ್ಲ ಭಗವಂತನ ಒಪ್ಪಲ್ಲ ಭಗವತ್ ಸಂಕಲ್ಪ ಇಲ್ಲ ಗೊತ್ತಾಯ್ತಾ. ಯಾವ್ಯಾಜಿಯವರು ಅಂತ ಹೇಳೋರಿಗೆ ಭಗವತ್ ಸಂಕಲ್ಪದ ಪ್ರಶ್ನೆನೇ ಇಲ್ಲ, ಅದೆಲ್ಲ ಸುಳ್ಳು ಮಾಯೆ ಅಂದ್ಬಿಡ್ತಾರೆ, ಅವೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ಅದೇನು ಕ್ರೀಡೆ ಅಂತ ಕರೆಯೋದಿಲ್ಲ, ವಿಹಾರ ಅಂತ ಕರೆಯೋದಿಲ್ಲ, ಅದು ಸುಳ್ಳು. ನಾಟಕ ಆಡ್ತಾರೆ, ನಾಟಕ ಸುಳ್ಳೇನು, ನಾಟಕ ಸತ್ಯ. ಅಲ್ಲಿ ಸತ್ತು ಬಿದ್ದಕ್ಕಂದ್ರೆ ಸುಳ್ಳು, ಅದೇನದು ನಾಟಕ, ಅದಕ್ಕೆ ನಾಟಕ ಅಂತ ಕರೆಯೋದು. ಬದುಕಿರೋ ಸತ್ತ ಕಂಡ್ರೆ ನಾಟಕ, ಅವಳು ಅಳ್ತಾ ಇಲ್ಲ ಅಳತ್ ತೋರಿಸ್ತಾನೆ ನಾಟಕ, ನಗುತ್ತಾ ಇಲ್ಲ ನಗುತ್ತಾನೆ ನಾಟಕ. ನಿಜವಾಗ್ಲೂ ಹತ್ರ ನಾಟಕ ಅಂತ ಕರೆಯೋದಿಲ್ಲ, ನಾಟಕ ಅಲ್ಲ ಯಾರು ನಿಜವಾಗ್ಲೂ ಅಳ್ತಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಮೋಘ ಅಂದರೆ ವೇಸ್ಟ್ ಅಂತ ಅರ್ಥ, ಮೋಘ ಅಂದರೆ ವೇಸ್ಟ್, ಅಮೋಘ ಅಂದ್ರೆ ಏನು ಸಾರ್ಥಕ. ಇದು ಹಾಗೆ ಇಲ್ಲದೆ ಇರೋದು, ಇಲ್ಲದೆ ಇರೋದನ್ನು ಇದ್ದಾಗ ತೋರಿಸ್ತಾನೆ ಅಂತ ಅರ್ಥ. ನಿತ್ಯಾನಂದೋ ವಿಯೋಪಿ ಏವಂ ಕ್ರೀಡತೆ ಮೋಘದರ್ಶ. ದುರ್ಯೋಧನ ಹಾಗೆ ತಿಳ್ಕೊಂಡು ಏನು ಮಾಡಿಬಿಟ್ಟ, ಇವನು ಕಟ್ಟಬಹುದು ಅಂತ ತಿಳ್ಕೊಂಡ, ಕಟ್ಬೋದು ಸರ್ಪಳಿ ಇವನಿಗಿಂತ ಗಟ್ಟಿ ಅಂತ ತಿಳ್ಕೊಂಡು ಸರ್ಪಳಿ ಕಟ್ಟಲಕ್ಕೆ ಹೋದ. ಇಷ್ಟೇ ಎಷ್ಟು ಇದ್ದಾನೆ ಅಂತ ಹೇಳಿ ಸರ್ಪಳಿ ತಗೊಂಡ. ಯಶೋಧೆ ಆ ರೀತಿ ಮಾಡಲಿಕ್ಕೆ ಹೋದಾಗ ಗೊತ್ತಾಯಿತು, ತಕ್ಷಣ ಏನು ತಿಳ್ಕೊಂಡ್ಲು, ಇವನು ಹಾಗಲ್ಲ ಪರಿಚ್ಛಿನ್ನನಲ್ಲ ಅಂತ ತಿಳ್ಕೊಂಡು ತಕ್ಷಣ ಅವಳಿಗೆ ಜ್ಞಾನ ಬಂತು. ದುರ್ಯೋಧನ ಏನು ತಿಳ್ಕೊಂಡ, ಯಶೋಧನೋ ತಪ್ಪು ತಿಳ್ಕೊಂಡು ದುರ್ಯೋಧನೋ ತಪ್ಪು ತಿಳ್ಕೊಂಡ. ಯಶೋಧೆ ಏನು ಮಾಡಿಲ್ಲ, ಆಮೇಲೆ ತಿದ್ಕೊಂಡ್ಬಿಟ್ಲು, ಇವಳು ಇವ್ ತಿದ್ಕೊಳ್ಳೇ ಇಲ್ಲ ಅದರಿಂದಾಗಿನೇ ಇವರು ಸರ್ವನಾಶ ಹೊಂದ್ಬಿಟ್ಟ. ನಚಗರ್ಭೇಯ ವಸದ್ದೇವಿಯ ನಚಾಪಿ ವಸುದೇವತಃ ನಚಾಪಿ ರಾಘವಾಜ್ಜಾತೋ ನಚಾಪಿ ಜಮದಗ್ನಿತಃ ನಿತ್ಯಾನಂದೋ ಅವ್ಯಯೋ ಪೇವಂ ಕ್ರೀಡತೆ ಮೋಹದರ್ಶನ. ನಿತ್ಯ ಆನಂದ ಸ್ವರೂಪ ಅವ್ಯಯ ಆದರೂ ಕೂಡ ಮೋ ವ್ಯರ್ಥವಾಗಿ ಜನಗಳಿಗೆ ಮೋಹ ಮಾಡೋದಕ್ಕೋಸ್ಕರ ತೋರಿಸ್ಬಿಟ್ಟು ಕ್ರೀಡತೆ ವಿಹಾರ ಮಾಡ್ತಾನೆ ಹೊರತು ಅದೇನೂ ಅಲ್ಲ. ಇತಿ ಪಾದ್ಮೆ ಒಂದು ಪ್ರಾಣದಲ್ಲಿ ಸ್ಪಷ್ಟ ಬಂದಿದೆ ಅಂತ ಹೇಳಿದ್ರು. ನವೈ ಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೇ ಹಿ ದುಃಖಂ ಭಗವಾನ್ ವಾಸುದೇವ. ಭಾಗವತದ ವಾಕ್ಯ, ನವೈ ಸ ಆತ್ಮ ಆತ್ಮವತಾಮಧೀಶ್ವರ ಭುಂಕ್ತೇ ಹಿ ದುಃಖಂ ಭಗವಾನ್ ವಾಸುದೇವ. ಪರಮಾತ್ಮ ಆತ್ಮ ಸರ್ವಸ್ವಾಮಿ ಅಂತರಾತ್ಮ, ಆತ್ಮವತಾಂ ಆತ್ಮ ಜೊತೆಗೆ ಎಲ್ಲ ಜೀವರಿಗೂ ಒಳಗೆ ಪರಮಾತ್ಮ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಅಂತ ಪರಮಾತ್ಮ ಅಧೀಶ್ವರ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಅಧ್ಯಕ್ಷ ಅಧೀಶ್ವರ, ಈಶ್ವರ ಅಧೀಶ್ವರ, ಎಲ್ಲ ಈಶ್ವರರ ಮೇಲೆ ಮೇಲೆ ಹೈಯೆಸ್ಟಿದ್ದ ಅಧ್ಯಕ್ಷ ಅಧಿ ಮೇಲಿದ್ದಾನೆ ಅಂತ ಅರ್ಥ, ಎಲ್ಲರ ಮೇಲಿರೋದ್ರಿಂದ ಹೈಯೆಸ್ಟ್ ಅವನು. ಭುಂಕ್ತೇ ಹಿ ದುಃಖಂ ನಾ ಧುಂಕೇ ಹಿ ಭುಕ್ತಂ ಭಗವಾನ್ ವಾಸುದೇವ. ಅಂದಮೇಲೆ ಅವನಿಗೆ ದುಃಖ ಎಲ್ಲಿದೆ, ಯಾವ ದುಃಖದ ಹೆಸರೇ ಇಲ್ಲ. ದುಃಖ ಯಾರೇ ದುಃಖ ಇರಬೇಕು, ಕೈಲಾದವರಿಗೆ ದುಃಖ, ಕೈಲ ಯಾರಿಗೆ ಕೈಲಾಗೋದಿಲ್ಲ ಅವರಿಗೆ ದುಃಖ. ಅಧೀಶ್ವರ, ಎಲ್ಲರ ಮೇಲಿರೋರಿಗೇನಿಲ್ಲ, ದುಃಖದ ಹೆಸರೇ ಇಲ್ಲ. ಇದೆಲ್ಲ ದೇವ್ರ ಮಹಿಮೆ ಎಲ್ಲ ಹೇಳೋ ಭಾಗಗಳು ಇವಿಷ್ಟು ಕೂಡ. ಇಂಥ ಮಹಿಮೆ ಎಷ್ಟು ಕೊಟೇಶನ್ಸ್ ಕೊಡ್ತಾ ಬಂದರು ದೇವ್ರ ಬಗ್ಗೆ, ಅನೇಕ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಭಾಗ ಇದೆ. ಸರ್ಗಾದೇರೀಶಿತಾ ಅಜಃ ಪರಮಸುಖರಿಹಿ ಬೋಧರೂಪೋಪಿ ಅಬೋಧಂ ಲೋಕಾನಾಂ ದರ್ಶಯನ್ಯೋ ಮುನಿಸುತ ಹೃತಾತ್ಮ ಪ್ರಿಯಾರ್ಥೇ ಜಗಾಮ. ಇದು ಕೂಡ ಭಾಗವತದ ವಾಕ್ಯನೇ. ಸರ್ಗಾದೇರೀಶಿತಾ ಅಜಃ ಪರಮಸುಖನಿಧಿ ಬೋಧರೂಪೋಪಿ ಅಬೋಧಂ ಲೋಕಾನಾಂ ದರ್ಶಯನ್. ಪರಮಾತ್ಮ ಯಾರೋ? ಸರ್ಗಾದೇಹೇ ಈಶಿತ. ಸರ್ಗ ಅಂದರೆ ಸೃಷ್ಟಿ, ಸೃಷ್ಟಿ ಮೊದಲಾದವುಗಳಿಗೆ ಮಾಡ್ತಕ್ಕಂಥ ಸಮರ್ಥ. ಅಜಃ ಅವನು ಹುಟ್ಟಿಲ್ಲದವನು, ಬೇರೆ ಎಲ್ಲರಿಗೂ ಹುಟ್ಟನ್ನು ಕೊಡ್ತಾನೆ, ತಾನು ಮಾತ್ರ ಹುಟ್ಟಿಲ್ಲದವನು. ಪರಮಸುಖನಿಧಿ, ಹೇಗಿದ್ದಾರೆ ಪರಮಾತ್ಮ? ಪರಮಸುಖನಿಧಿ, ಪರಮಸುಖದ ನಿಧಿ, ಜಲನಿಧಿ ಸಮುದ್ರ, ಸುಖನಿಧಿ ಸುಖ ಸಮುದ್ರ, ಜ್ಞಾನ ಸಮುದ್ರ. ಆಮೇಲೆ ಬೋಧರೂಪ, ಜ್ಞಾನ ಸ್ವರೂಪ. ಆದರೂ ಕೂಡ ಅಪಿ ಅಬೋಧಂ ಲೋಕಾನಾಂ ದರ್ಶಯನ್, ಜನಗಳಿಗೆ ಅಬೋಧಂ ಅಜ್ಞಾನಾದಿಗಳನ್ನು ತೋರಿಸ್ತಾ. ಸೀತೆ ರಾವಣ ಎತ್ಕೊಂಡು ಹೋಗಿಬಿಟ್ಟ, ಎಲ್ಲಿದ್ದಾಳೆ ಏನೋ ಸೀತೆ ಗೊತ್ತೇ ಇಲ್ಲ ಅಂಥೇಳಿ. ಅಬೋಧಂ, ಅದೇನದು ಗೊತ್ತಿಲ್ಲ ಅಂಬೋದೇನದು, ಅಬೋಧ ಅಜ್ಞಾನ. ಅದನ್ನೆಲ್ಲ ಲೋಕಾನಾಂ ದರ್ಶಯನ್, ಜನರಿಗೆ ತೋರಿಸ್ತಾ. ಯಹ ಯಾವ ಶ್ರೀರಾಮ ಮತ್ತು ಕೃಷ್ಣಾದಿ ರೂಪಗಳಿಂದ ಮುನಿಸುತ ಹೃತ ಆತ್ಮಪ್ರಿಯಾರ್ಥೇ ಜಗಾಮ. ಮುನಿಸುತ ಹೃತ ಆತ್ಮಪ್ರಿಯಾರ್ಥೇ ಜಗಾಮ. ಮುನಿಸುತ ವಿಶ್ರವಸ್ಮುನಿಯ ಮಗ ಯಾರೋ? ರಾವಣ. ಅದಕ್ಕೆ ಮುನಿಸುತ ಹೃತ, ಮುನಿಸುತನಾದ ರಾವಣನಿಂದ ಅಪಹರಿಸಲ್ಪಟ್ಟಂತಹ ಆತ್ಮಪ್ರಿಯಾರ್ಥೆ ತನ್ನ ಪತ್ನಿಗೋಸ್ಕರವಾಗಿ ಜಗಾಮ ಓಡಾಡಿದ. ನಿಜವಾಗಲೂ ಅರ್ಥರಾಗಿಲ್ಲ, ಏನೂ ಆಗೇ ಇಲ್ಲ, ಆದರೆ ನೋಡೋ ಜನಗಳಿಗೆ ಮಾತ್ರ ಆ ರೀತಿ ತೋರಿಸ್ತಾ ಇದ್ದಾನೆ. ಇದು ಅಸುರ ಮೋಹನ ಅಂದ್ರೆ ಅದೇ. ಸಬ್ರಹ್ಮ ವಂದ್ಯ ಚರಣೋ ಜನ ಮೋಹನಾಯ ಸ್ತ್ರೀಸಂಗಿನಾಮಿತಿರತಿಂ ಪ್ರಥಯಂಶ್ಚಚಾರ. ಸಾ ಬ್ರಹ್ಮ ವಂದ್ಯ ಚರಣ ಜನಮೋಹನಾಯ. ಪರಮಾತ್ಮ ಬ್ರಹ್ಮವಂದ್ಯ ಚರಣ, ಸಾಕ್ಷಾತ್ ಬ್ರಹ್ಮದೇವರಿಂದ ಪೂಜಿತವಾದ ಪಾದ. ಯಾತಕ್ಕ ಮಾತು ಹೇಳಿದರು ಅಂದರೆ, ಅಪರಿಸಿದ ರಾವಣನಿಗೆ ಬ್ರಹ್ಮದೇವರ ವರ ಅಷ್ಟೇ. ಅಪರಿಸಿದ ರಾವಣನಿಗಿದ್ದೇನೋ ಬ್ರಹ್ಮದೇವರ ವರ. ರಾಮ ಯಾರು? ಬ್ರಹ್ಮವಂದ್ಯ ಚರಣ. ಸೊ ವರ ತಗೊಂಡವನು ದೊಡ್ಡವನು, ವರ ತಗೊಂಡವನು ಅಪ್ಪ ದೊಡ್ಡವನಾಗಿದ್ದ. ಅದು ಪರಮಾತ್ಮ ಬ್ರಹ್ಮದೇವರ ವರ. ಪರಮಾತ್ಮ ಏನು ಎಫೆಕ್ಟ್ ಮಾಡುತ್ತೆ? ಬ್ರಹ್ಮದೇವರಿಂದ ಪೂಜಿತನಾದ ಪರಮಾತ್ಮ ಬ್ರಹ್ಮವರ ಇರತಕ್ಕಂಥ ರಾವಣಾದಿಗಳಿಗೆ ಈ ರೀತಿ ಮೋಹನವನ್ನು ಮಾಡಿದ್ನೆ ಹೊರತು, ಜನಮೋಹನಾಯ ಜನಗಳ ಮೋಹನಕ್ಕೋಸ್ಕರ. ಸ್ತ್ರೀ ಸಂಗೀನಾ ಮಿತಿರತಿಂ ಪ್ರಥಯಂಶ್ಚಚಾರ. ಸ್ತ್ರೀ ಸಂಗೀನಾ ಮಿತಿರತಿಂ, ಸ್ತ್ರೀ ಸಂಗಿಗಳು. ಸ್ತ್ರೀ ಸಂಗಿಗಳು ಅಂದ್ರೆ ಏನು? ಪತ್ನಿ ಸೀತಾದೇವಿ, ರಾಮದೇವರಿದ್ದಾರೆ, ಲೋಕಕ್ಕೆ ಅಪಹರಣ ಆಗಿದೆ ನೋಡೋದೃಷ್ಟಿಯೊಳಗೆ, ಹೋ ಅಂತ ಗೋಳಾಡಿಬಿಡ್ತಾರೆ. ಆ ರೀತಿ ಜನಗಳು, ಸಾಮಾನ್ಯ ಸ್ತ್ರೀ ಸಂಗಿಗಳು ಸ್ತ್ರೀ ವಿರಹದಿಂದ ದುಃಖ ಪಡ್ತಾರೆ ಅಂತ ವಿಡಂಬನೆ ಮಾಡಿದ್ದೊಂದು, ಅಸುರಮೋಹನ ಮಾಡಿದ್ದೊಂದು. ಒಂದು ಲೋಕಕ್ಕೆ ತೋರಿಸೋದು, ಇನ್ನೊಂದು ಅಯೋಗ್ಯರಿಗೆ ಭ್ರಮೆ ಉಂಟು ಮಾಡೋದು, ಎರಡನ್ನೂ ತೋರಿಸ್ತ. ಸಬ್ರಹ್ಮ ವಂದ್ಯ ಚರಣೋ ಜನಮೋಹನಾಯ ಸ್ತ್ರೀ ಸಂಗೀನಾ ಮಿತಿ ರತಿಂ ಪ್ರಥಯಂಶ್ಚಚಾರ. ಇವೆಲ್ಲ ಆಚಾರ್ಯ ಮಾತುಗಳು ರಾಮಾಯಣ ಮಹಾಭಾರತಕ್ಕೆಲ್ಲ ಉಪಯುಕ್ತವಾದ ಮಾತುಗಳು, ಅದು ಓದ್ಬೇಕಾದ್ರೆ ಇವೆಲ್ಲ ಸೇರಿಸ್ಕೊಂಡು ಓದಬೇಕು. ಪೂರ್ತೇ ರಚಿಂತೆ ವೀರ್ಯೋ ಯೋ ಯಶ್ಚದಾ ಶರಥಿ ಸ್ವಯಂ ರುದ್ರವಾಕ್ಯಮೃತಂ ಕರ್ತುಂ ಅಜಿತೋ ಜಿತವತ್ಸ್ಥಿತಃ ಯೋಜಿತೋ ವಿಜಿತೋ ಭಕ್ತ್ಯಾ ಗಾಂಗೇಯಂ ನಚಘಾನಃ ನಚಾಂಬಾಂ ಗ್ರಾಹಯಾಮಾಸ ಕರುಣಃ ಕೋ ಅಪರಸ್ತತಃ ಇತ್ಯಾದಿ ಸ್ಕಾಂದೇ. ಇನ್ನೂ ಕೆಲವು ದೃಷ್ಟಾಂತಗಳು. ಪೂರ್ತೇ ರಚಿಂತೆ ವೀರ್ಯೋ ಯೋ ಯಶ್ಚ ದಾಶರಥಿ ಸ್ವಯಂ. ಪೂರ್ತೇ ಗುಣಪೂರ್ಣನಾದ್ದರಿಂದ ಅಚಿಂತ್ಯ ವೀರ್ಯ, ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲದಷ್ಟು ಪರಮಾತ್ಮ ಸಾಮರ್ಥ್ಯ ಹೊಂದಿದ್ದಾನೆ. ಸ್ವಯಂ ತಾನು ಆಗಿದ್ದರೂ ಕೂಡ ದಾಶರಥಿ ರಾಮರೂಪದಿಂದ ರುದ್ರವಾಕ್ಯಮೃತಂ ಕರ್ತುಂ ಅಜಿತೋ ಜಿತವತ್ಸ್ಥಿತ. ರುದ್ರವಾಕ್ಯಮೃತಂ ಕರ್ತುಂ, ರುದ್ರದೇವರ ವರ ಇತ್ತು ಅತುಲನಿಗೆ, ಪರಶುರಾಮದೇವರು ಇದರಲ್ಲಿ ಕೂತಿದ್ನಲ್ಲ, ವರ ಇತ್ತು. ಆ ವರವನ್ನು ಸತ್ಯ ರುದ್ರವಾಕ್ಯಮೃತಂ ಕರ್ತುಂ, ರುದ್ರದೇವರ ವಾಕ್ಯವನ್ನು ಸತ್ಯ ಮಾಡೋದಕ್ಕೋಸ್ಕರ ಅಜಿತೋ ಜಿತವತ್ಸ್ಥಿತ. ಅವನು ಅಜಿತ, ಸೋತಿಲ್ಲ. ನೋಡೋದಕ್ಕೆ ಹಾಕಂಡ ಸೋತವನಂತೆ ಕಣ್ಣೆ ಹೊರತು ಸೋತಿಲ್ಲ. ಆ ಕೇಸಿಗೆದು ಎಕ್ಸಾಂಪಲ್ ಇದು. ಆಮೇಲೆ ಯೋ ಅಜಿತೋ ವಿಜಿತೋ ಭಕ್ತ್ಯ, ಇನ್ನೊಂದು ಕೇಸ್ ಇದೆ. ಪರಶುರಾಮ ರೂಪದಿಂದ ಭೀಷ್ಮರಿಗೆ ಸೋತರು ಅಂತಿದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಯೋ ಅಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ. ಪರಮಾತ್ಮನ ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಆದರೂ ಸೋತು ಬಿಟ್ಟ. ಯಾತಕ್ಕೆ? ಶಕ್ತಿಗಲ್ಲ, ಭಕ್ತಿಗೆ ಸೋತ. ಭೀಷ್ಮರ ಭಕ್ತಿ ಇತ್ತಲ್ಲ, ಭಕ್ತಿಗೆ ಸೋತನೇ ಹೊರತು ಶಕ್ತಿ ಸೋಲಲಿಲ್ಲ. ಅಷ್ಟೇ ಅಲ್ಲ, ಅದು ಭಕ್ತ ಅನ್ನೋ ಕಾರಣಕ್ಕೇನೆ ಗಾಂಗೇಯಂ, ಗಾಂಗೇಯ ಅಂದರೆ ಗಂಗಾಪುತ್ರ ಭೀಷ್ಮ, ಭೀಷ್ಮರನ್ನು ನಾ ಜಘಾನಃ ಸಂಹಾರ ಮಾಡಲಿಲ್ಲ. ಎರಡು ಪಾಯಿಂಟ್. ನಚಾಂಬಾಂ ಗ್ರಹಯಾಮಾಸ ಕರುಣಃ ಕೋ ಅಪರಸ್ತತಃ. ಅಂಬಾಂ, ಅಂಬ ಬಂದು ಕೇಳಿದ್ಲು, ಭೀಷ್ಮರನ್ನು ಸ್ವೀಕಾರ ಮಾಡಿರಿ ಅಂತ ಕೇಳಿದರು. ಸ್ವೀಕಾರ ಮಾಡಿಸ್ಲಿಲ್ಲ, ಆಗ ನಾನೇನು ಮಾಡಲಿ, ಒಪ್ಪಲಿಲ್ಲ, ನಾನೇನು ಮಾಡಲಿ ಅಂತ ಹೋಗಿಬಿಟ್ರು. ಅದು ಯಾತಕ್ಕೆ? ನೋಡೋದು ಕೈಲಾಗದವ್ರು ಅಂತ ನಡ್ಕೊಂಡ್ರು. ಯಾತಕ್ಕೆ ಹಾಗೆ ಮಾಡಲಿಲ್ಲ? ಬ್ರಹ್ಮದೇವರ ಶಾಪ ಇದೆ, ಜನ್ಮ ಪೂರ್ತಿ ಒಂದಾಗಬಾರ್ದು ಅಂತೇಳಿ. ಬ್ರಹ್ಮದೇವರಾಗಿ ಸತ್ಯ ಮಾಡಬೇಕು, ಮೂಲ ರೂಪದಲ್ಲಿ ಒಂದು ಮಾಡಬೇಕು ಅಷ್ಟೇ ಹೊರತು ಆಗ ಮಾಡಲಿಲ್ಲ. ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಂಬಾಗ ಹೊರಟ ನಚಾಂಬಾಂ ಗ್ರಹಯಾಮಾಸ ಕರುಣಕ್ಕೂ ಅಪರಸ್ತತಃ. ರುದ್ರದೇವರ ವಾಕ್ಯವನ್ನು ಸತ್ಯ ಮಾಡೋದಕ್ಕೋಸ್ಕರ ತಾನು ಸೋತ ನೋಡ್ಕೊಂಡ. ಯಾರು ಮಾಡ್ತಾರ ಹಾಗೆ, ನಾನು ಸೋತ ಮಾಡಿ ನಿಮಗೆ ನಾನು ಗೌರವ ಕಳ್ಕೊಂಡು ನಿಮಗೆ ಗೌರವ ಕೊಡಬೇಕಾ ಅಂತಾರ ಇಲ್ಲ. ಪರಮಾತ್ಮ ಏನು ಮಾಡಿ ಕರುಣಾಳು ಅದೇನು ಮಾಡ್ದ, ತಾನು ಸೋತ ಜನ ತಿಳ್ಕೊಂಡ್ರೂ ಪರವಾಗಿಲ್ಲ, ರುದ್ರದೇವರ ಮರ್ಯಾದೆ ಉಳಿಬೇಕು ಅಂತ ಹಾಗೆ ಮಾಡ್ದ. ಅದೇ ರೀತಿ ಭೀಷ್ಮರಿಗೆ ತಾನು ಸೋತ ತಿಳ್ಕೊಂಡ್ರೂ ಪರವಾಗಿಲ್ಲ, ಭೀಷ್ಮರಿಗೆ ಗೌರವ ಸಿಗಬೇಕು. ಅದಕ್ಕೆ ಕರುಣಾಹ ಇದೇನಂತಾರೆ, ಅದಕ್ಕೆ ಕಾರುಣ್ಯ ಅಂತ ಕರೀತಾರೆ. ಅಸಮರ್ಥನಾಗಿ ಸೋತಿದ್ರೆ ಕರುಣ ಅಂತ ಕರೆಯೋದಿಲ್ಲ, ಏನಂತ ಕರೀತಾರೆ, ಅಶಕ್ತಿ ಅಂತ ಕರೀತಾರೆ. ಶಕ್ತಿ ಇದ್ದು ಸೋತ್ರೆ ಅಂತ ಕರೀತಾರೆ, ಕಾರುಣ್ಯ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಕರುಣ ಕಾಕು ಅಪರಸ್ತಾತ ಇಂಥ ಕರುಣ ಯಾರು ಇರ್ತಾರ, ಅದಕ್ಕೆ ಎಲ್ಲೋ ಮ್ಯಾಚನ್ನು ಬಿಟ್ಟುಕೊಟ್ಬಿಟ್ಟು ಬಿಟ್ಟುಕೊಡ್ಬೇಕು ಕರಿಯನಾಗಿರ್ಬೇಕು ಅವರು. ಕಾರುಣ್ಯ ಇರಬೇಕು, ಏನು ಮಾಡಿದ್ರು ಸಾಧ್ಯ ಇಲ್ಲ, ಮೂರ್ಖರಾಗಬೇಕು ಇಲ್ಲ ಕರುಣಾಗಳಾಗಬೇಕು. ಪರಮಾತ್ಮ ಜ್ಞಾನಿ ಆದ್ರೆ ಮೂರ್ಖತ ಒಂದು ಪ್ರಶ್ನೆ ಇಲ್ಲ. ಏನಾಗಿರ್ಬೇಕಾಗಿದ್ರೆ ಕರುಣೆ. ಕರುಣೆ ಇನ್ನೊಂದು ಕಾರಣ ಇದೆ, ಅವ್ರು ಯಾರು ಸೋತವರೆಲ್ಲ ಭಕ್ತರವರು, ಭಕ್ತರ ಮೇಲೆ ಏನು ತೋರಿಸ್ಬೇಕು ಅವಲ್ಲ ಕಾರುಣ್ಯ ತೋರಿಸ್ಬೇಕು. ಸರಿ ಇದೆ, ದ್ವೇಷಗಳ ಮೇಲೆ ಕಾರುಣ್ಯ ತೋರಿಸಿದ್ರೆ ಮೂರ್ಖತನ, ಭಕ್ತರ ಮೇಲೆ ತೋರಿಸಿದ್ರೆ ಅದು ಗುಣ. ಅದಕ್ಕೋಸ್ಕರ ಕರುಣ ಹಾಕು ಅಪರಸ್ತತಃ ಇತ್ಯಾದಿ ಸ್ಕಾಂದೇ ಸ್ಕಂದ ಪುರಾಣದಲ್ಲಿ ಹೀಗೆ ಬಂದಿದೆ ಅಂತ ಹೇಳಿ ಎಲ್ಲ ಕೊಟೇಶನ್ಸ್ ಮೂಲಕ ಗಟ್ಟಿ ಮಾಡ್ತಾ ಹೋಗ್ತಾರೆ. ಭಗವದ್ ರೂಪಸ್ಯ ಇವ ವಿಯಮಂ ಭಾವೇ ಕಥಂ ಪರಿಚ್ಛಿನ್ನತ್ವ ಗರ್ಭವಾಸಾದಿ ಸಂಸಾರಿ ಧರ್ಮಾಶ್ಚ ತತ್ರ ದೃಶ್ಯಂತೆ. ಟೀಕಾರ ಟೀಕಾ ಇದಕ್ಕೆ, ಭಗವದ್ ರೂಪಸ್ಯ ಏವಂ ಭಾವೇ ಕಥಂ, ಪರಮಾತ್ಮನ ರೂಪ ಹೀಗೆ ವ್ಯಾಪ್ತ ಹೀಗೆಲ್ಲ ಆಗಿದ್ರೆ ಪರಿಚ್ಛಿನ್ನತ್ವ ಗರ್ಭವಾಸಾದಿ ಸಂಸಾರ ಧರ್ಮಾಶ್ಚ ತತ್ರ ದೃಶ್ಯಂತೆ. ಶಿಶುಕೃಷ್ಣ ಬಾಲಕೃಷ್ಣ ಅನ್ನ ಪರಿಚ್ಛಿನ್ನತ್ವ, ದೇವಕಿ ಗರ್ಭದಲ್ಲಿ ವಾಸ ಮಾಡಿದ ಅಂದರೆ ದೇವಕಿಗಿಂತ ಅವಳು ಗರ್ಭ ಚಿಕ್ಕದು, ಗರ್ಭದಲ್ಲಿ ಕೂತ ಇವನು ಇನ್ನೂ ಚಿಕ್ಕವನಾಗಬೇಕು. ಅದು ಹೇಗೆ ತೋರಿಸ್ದೆ, ಹಸರ ಮೋಹನಕ್ಕಾಗಿ ತೋರಿಸಿದ ಹೊರತು ಪರಮಾತ್ಮ ಏನಾಗಿಲ್ಲ, ಇಲ್ಲ ಪರಿಚ್ಛಿನ್ನತ್ವನೂ ಇಲ್ಲ. ಇತ್ಯತಃ ತದೇವಿ ಕಿಮರ್ಥಂ, ಹೌದು ಕಿಮರ್ಥಂ ವಿಷಯ ಸತಥ ಇತ್ಯತ ಉಕ್ತಂ ಲೀಲೆಯೇ ಮಾಯೆಯ ವ್ಯಾಮೋಹಕ ಶಕ್ತಿಯ. ಒಂದು ಕಡೆಗೆ ಲೀಲೆ, ಇನ್ನು ಹಸರ ಮೋಹನ, ಎರಡಕ್ಕೋಸ್ಕರ ಹಾಗೆ ಮಾಡ್ತಾನೆ. ಅತ್ರ ಪ್ರಮಾಣ ಮಾಹ ನಚೇತಿ ದೇವಿಯ ದೇವಕ್ಯಾಹ ಏವಂ ಗರ್ಭವಾಸಾದಿ ಪ್ರದರ್ಶನೇನ. ಈ ರೀತಿ ಗರ್ಭವಾಸಾದಿ ಪ್ರದರ್ಶನದಿಂದ ಮೋಹಂ ದರ್ಶನಂ ಯಸ್ಮಿನ್ ವಿಷಯ ಸತಥ, ಇಲ್ಲದನ್ನು ತೋರಿಸ್ತಾ ಉಳಿದವರಿಗೆಲ್ಲ ಮೋಹ ಕವಿಸಿ ಅವರಿಗೆ ಅವರವ್ರ ಗತಿ ಸಿಗಾಗ ಮಾಡಿದ. ಆತ್ಮವತಾಂ ಭಾಗವತಾನಾಂ ಆತ್ಮವತಾಮಧೀಶಃ ಆತ್ಮ ನಿರುಪಾಧಿಕ ಪ್ರಿಯ ಇತಿ ಯಾವತ್. ಆತ್ಮ ಅಂದರೆ ಪರಮಾತ್ಮ ನಮಗೇನಾಗಿದ್ದಾನೆ, ನಿರುಪಾಧಿಕವಾಗಿ ಪ್ರಿಯನಾಗಿದ್ದಾನೆ. ಜನ ತಿಳ್ಕೊಂಡಿರ್ಬೇಕಂತ ದೇವರು ನಮಗೆ ಪ್ರಿಯ, ಅದಕ್ಕೇನೋ ಕೊಡ್ತಾನೆ ಅಂತ ಪ್ರಿಯ ಅಂದರೆ ಏನದು ಕಾರಣ ಇದೆ. ಆದರೆ ದೇವರಿಗೆ ನಾವೇನು ಕೊಡೋದಿಲ್ಲ, ಆದರೂ ನಮ್ಮನ್ನು ದೇವರು ಅನುಗ್ರಹ ಮಾಡ್ತಾನೆ ಅಂದರೆ ಏನಾಗುತ್ತೆ, ನಿರುಪಾಧಿಕ ಪ್ರಿಯ. ಯಾವುದೋ ಕಾರಣಕ್ಕೆ ಪ್ರಿಯನಾಗಿಬಿಟ್ಟು ಅದು ಉಪಾಧಿ, ಆ ಕೆಲಸ ಇತ್ತು, ಕೆಲಸ ಬೇಕಾಗಿತ್ತು, ಹಿಂದಿಂದ ಓಡಾಡಿದೆ, ಕೆಲಸ ಮುಗಿತು, ಕಂಡ್ರು ಇಲ್ಲ ಏನೋ ಅರ್ಜೆಂಟ್ ಕೆಲಸ ಇತ್ತು ಬರಲಿಲ್ಲ ಅಂತ ಒಬ್ಬ ಅಂತ ಹಾರಿಸ್ಬಿಟ್ಟ. ಮೊದಲು ಕಾಲು ಕಾಲಿಗೆ ಓಡಾಡ್ತಿದ್ದವ ನಾವೇ ಸಿಗಲೇ ಇಲ್ಲ, ಯಾಕೆ ಕೆಲಸ ಆಯಿತು ಹೋಗ್ಬಿಟ್ಟವ್ರೆ. ದೇವರು ಹಾಗಲ್ಲ, ನಮ್ಮಿಂದ ಏನು ಆಗಲೇಬೇಕಾಗಿಲ್ಲ ದೇವರಿಗೆ, ಆದರೂ ಕೂಡ ಏನಾಗಿದ್ದಾನೆ, ಎಷ್ಟು ಉದ್ಧಾರ ಮಾಡ್ತಿದ್ದಾನೆ. ಆದ್ದರಿಂದ ಆತ್ಮ ಅಂತ ದೇವರಿಗೆ ಹೆಸರು. ನಿರುಪಾಧಿಕ ಪ್ರಿಯ ಇನ್ನೊಂದು ಹೊಸ ಅರ್ಥ, ನಿರುಪಾಧಿಕ ಪ್ರಿಯ ಇತಿ ಯಾವತ್. ಅದು ಸುಹೃತ್ ಅಂದರೆ ಅದು ಅನಿಮಿತ್ತ ಉಪಕಾರಿ, ಉಪಕಾರಿ ಅನಿಮಿತ್ತ, ಅನಿಮಿತ್ತಕಾರವಾಗಿ ನಿಮಿತ್ತ ಇಲ್ಲದೇ ಪ್ರೀತಿಸೋನು ಅನಿಮಿತ್ತ ಪ್ರಿಯ, ನಿರುಪಾಧಿಕ ಪ್ರಿಯ. ಮುನಿಸುತೋ ರಾವಣ, ಮುನಿಸುತ ಅಪಹೃತಾಮ್ ಅಂದರೆ ರಾವಣನಿಂದ ಅಪಹೃತವಾದ. ಬ್ರಹ್ಮವಾಕ್ಯವತ್ ರುದ್ರವಾಕ್ಯಮಿ ಅತುಲಂ ಪ್ರಾಪ್ತಿ ಅಸ್ತಿ ಇತ್ಯಥೋ ರುದ್ರವಾಕ್ಯಂ ಇತ್ಯುಕ್ತಂ. ಬ್ರಹ್ಮದೇವರ ವರ ಇದ್ದ ಹಾಗೆ ರುದ್ರದೇವರ ಕೂಡ ಯಾರಿಗಿತ್ತೋ, ಅತುಲನಿಗಿತ್ತು. ಅದಕ್ಕೋಸ್ಕರವಾಗಿ ರುದ್ರವಾಕ್ಯಂ ವೃತಂ ಕರ್ತುಮ್ ಅಂತ ಅದನ್ನು ಸೇರಿಸಿದೆ. ಬ್ರಹ್ಮವಾಕ್ಯ ಸತ್ಯ ಮಾಡಬೇಕಾಗಿದ್ದು ಒಂದು ಭಾಗ, ರುದ್ರವಾಕ್ಯ ಸತ್ಯ ಮಾಡೋ ಇನ್ನೊಂದು ಭಾಗ. ಅದಕ್ಕೋಸ್ಕರ ಎರಡನ್ನೂ ಸತ್ಯ ಮಾಡಿದ ಪರಮಾತ್ಮ, ಅವ್ರಿಗೆ ಅವ್ರಿಗೆ ಗೌರವ ತಂದು ಕೊಟ್ಟ. ಕರುಣ ಅಂದ್ರೇನು, ಕರುಣಾವಾನ್ ಅಂತ, ಅವನೇ ಕರುಣ ಅಲ್ಲ, ಅವನು ಕರುಣಾಳು ಅಂತ ಹೇಳಬೇಕು. ಕರುಣ ಅಂತ ಕರೆದರು, ಅದು ಕರ್ಷ್ಯ ಆದಿತ್ವಾತ್ ಅಚಿ, ಅದು ಸೂತ್ರ ಈ ರೀತಿ ಹೇಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕರ್ಷ್ಯ ಆದಿತ್ವಾತ್ ಅಚಿ ಅಂತ ಹೇಳ್ತಾ ಕರುಣ, ಕರುಣ ಅಂದರೆ ಕರುಣಾವಾನ್ ಅಂತ ಅರ್ಥ. ಯಸ್ಮಿನ್ ವಿಷಯ ಇತ್ಯಾದಿ ನತ ತತ್ರ ಸಂಸಾರ ಧರ್ಮಾನಿ ರೂಪ್ಯಾಹ ಯತ್ರ ಪರಾವರ ಭೇದೋ ಅವಗಮ್ಯತೆ ತತ್ರ ಅಗ್ನಿಬುದ್ಧಿಮಪೇಕ್ಷೆ ಅವರತ್ವಂ ವಿಶ್ವರೂಪಮಪೇಕ್ಷೆ ಅನ್ಯತ್ರ ತಚ್ಚ ಉಕ್ತಂ. ನ ತತ್ರ ಸಂಸಾರ ಧರ್ಮ ನಿರೂಪ್ಯಾಹ, ಪರಮಾತ್ಮನ ಇಂಥ ವಿಚಾರದೊಳಗೆ ಯಾವಾಗಲೂ ಏನನ್ನು ಹೇಳಬಾರ್ದೋ ಸಂಸಾರ ಧರ್ಮಗಳನ್ನು ಹೇಳಬಾರ್ದು. ಸಂಸಾರ ಧರ್ಮಗಳು ಅಂದ್ರೇನು, ನಮಗೆ ದಾಖಲಾದ ಲೌಕಿಕ ಸುಖ ಲೌಕಿಕ ದುಃಖಾದಿಗಳನ್ನು ದೇವರಲ್ಲಿ ಏನು ಮಾಡಿದರೂ ಕೂಡ ಹೇಳೋದಕ್ಕೆ ಹೋಗಬಾರ್ದು. ಯತ್ರ ಪರಾವರ ಭೇದೋ ಅವಗಮ್ಯತೆ ತತ್ರ ಅಗ್ನಿಬುದ್ಧಿಮ್ ಅಪೇಕ್ಷ ಅವರತ್ವಂ ವಿಶ್ವರೂಪಂ ಅಪೇಕ್ಷೆ ಅಜ್ಞಾತ್ರ ತಚ್ಚೋಕ್ತಂ. ಕೆಲವು ಮಾತುಗಳು ಬಂದು ಪರಾವರ ಅಂತ ದೇವರನ್ನು ಕರೀತಾರೆ, ಗೊತ್ತಾಯ್ತಾ? ರೂಪಂ ದರ್ಶಯಮೇ ಪರಂ ಅರ್ಜುನ ಕೇಳಿದ, ಅವ ದೊಡ್ಡ ರೂಪ ತೋರಿಸು ಅಂತ ಕೇಳಿದ, ಆ ರೂಪ ತೋರಿಸು ಅಂತ ಹೇಳಿದ ಅರ್ಜುನ. ನೀ ರೂಪ ನೋಡೋಕೆ ಆಗೋದಿಲ್ಲ ನನಗೆ, ತದೇವ ಮೇ ದರ್ಶಯ ದೇವ ರೂಪಂ, ನಿನ್ನ ಮೊದಲಿನ ರೂಪನೇ ತೋರಿಸ್ಬಿಡು, ನಾಲ್ಕೈದು ರೂಪ ತೋರಿಸ್ಬಿಡು, ಈ ರೂಪ ತೋರಿಸ್ಬೇಡ ಅಂತ ಹೇಳಿದ. ಸೊ ಈ ರೂಪ ಬೇರೆ ಆ ರೂಪ ಬೇರೆ ವ್ಯವಹಾರ ಬಂದಾಗಾಯ್ತಲ್ಲ, ಯಾತಕ್ಕೆ ಬಂತು ಅಂದರೆ ತತ್ರ ಪರ ಅವರ ಭೇದ ಅವಗಮ್ಯತೆ, ಎಲ್ಲೆಲ್ಲಿ ಇದು ಪರರೂಪ ಇದು ಅವರ ರೂಪ ಅಂತ ಭೇದ ಹೇಳಿದಾಗ ಕಾಣುತ್ತೋ ತತ್ರ ಅಗ್ನಿಬುದ್ಧಿಮ ಅಪೇಕ್ಷ, ಸಾಮಾನ್ಯ ದೃಷ್ಟಿಯಲ್ಲಿ ಹೇಳಿದ ಮಾತೇ ಹೊರತು ದೇವರಿಗೇನಿಲ್ಲ. ಅಪರ ರೂಪ ಪರರೂಪ ಅಂತ ಎರಡು ರೂಪ, ಎಲ್ಲ ರೂಪಗಳು ಏನವು? ಪರ ಶ್ರೇಷ್ಠ ರೂಪಗಳೇ ಹೊರತು ಶ್ರೇಷ್ಠ ರೂಪ ಶ್ರೇಷ್ಠವಲ್ಲದ ರೂಪ ಅಂತ ಎರಡು ಭಾಗ ಇಲ್ಲ. ನಾವೇನು ಮಾಡ್ತೀವಿ, ಭಾರಿ ಮಡಿ ಬಟ್ಟೆ ಸ್ವಲ್ಪ ಮಡಿ ಬಟ್ಟೆ ಅಂತ ಎರಡು ಮೂರು ಭಾಗ ಮಾಡ್ಬೋದು. ದೇವರಿಗೆ ಆಗಲ್ಲ, ಎರಡು ಮೂರು ಇಲ್ಲ. ಏನಿದೆ ಪವಿತ್ರ ಅಂದರೆ ಪವಿತ್ರ, ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ, ಸ್ವಲ್ಪ ಪವಿತ್ರ ಹೆಚ್ಚು ಪವಿತ್ರ ಅಂತಿಲ್ಲ. ನಮಗೆ ಬ್ರಾಹ್ಮಣ ದೇಹ ಬಂತು ಹೆಚ್ಚು ಪವಿತ್ರ, ಶೂದ್ರ ದೇಹ ಬಂತು ಕಡಿಮೆ ಆಯಿತು. ದೇವರಿಗೆ ಆ ರೂಪದಲ್ಲಿ ಇದ್ದರೂ ಕೂಡ ಕ್ಷತ್ರಿಯ ರೂಪ ಕೃಷ್ಣ ರೂಪ, ರಾಮರೂಪ ಕ್ಷತ್ರಿಯ ರೂಪ, ಪರಿಸರ ಬ್ರಾಹ್ಮಣ ರೂಪ, ಅದು ಭಾರಿ ಶ್ರೇಷ್ಠ. ಆಗಲ್ಲ ತಿಳ್ಕೊಬಾರದು ಅಂದರೆ ಬ್ರಾಹ್ಮಣ ರೂಪ ಸಾಮಾನ್ಯವಾಗಿ ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಆದರೂ ದೇವರ ರೂಪಗಳಲ್ಲಿ ಮಾತ್ರ ಏನಿಲ್ಲ. ಅದಕ್ಕೆ ಇವತ್ತು ಏನಾಗುತ್ತೆ, ಕ್ಷತ್ರಿಯ ರೂಪನೇ ಬ್ರಾಹ್ಮಣ ಯತಿಗಳು ಪೂಜೆ ಮಾಡಬೇಕು, ಪೀಠಾಧೀಶರು ಪೂಜೆ ಮಾಡಬೇಕು. ಏನು ಮಾಡಬೇಕಾಗಿದ್ದರೆ, ರಾಮರು ಪೂಜೆ ಮಾಡೋದು, ಕ್ಷತ್ರಿಯ ರೂಪ ಕೃಷ್ಣರು ಪೂಜೆ ಮಾಡಬಾರದು, ವ್ಯಾಸರೂಪ ಒಂದೇ ಪೂಜೆ ಮಾಡಬೇಕು, ಬ್ರಾಹ್ಮಣ ರೂಪ ಅಂತ ಹೇಳಬೇಕಾಗಿದೆ. ಅದ್ಯಾವುದು ದೇವರಿಗಿಲ್ಲ. ವಿಶ್ವರೂಪಂ ಅಪೇಕ್ಷೆ ಅನ್ಯತ್ರ, ಇಲ್ಲಿ ಅದು ಇನ್ನೊಂದು ಅರ್ಥ. ಅರ್ಜುನನಿಗೆ ಹೇಳಬೇಕಾದ್ರೆ ಆ ವಿಶ್ವರೂಪ ಅದು ಇದು ಇದು ವಿಶ್ವರೂಪ, ವಿಶ್ವರೂಪ ಅಲ್ಲದ್ದು ಅಷ್ಟೇ ಹೊರತು ಎಲ್ಲ ರೂಪಗಳು ಏನೋ ವಿಶ್ವರೂಪಗಳೇ, ಎಲ್ಲ ರೂಪಗಳು ವಿಶ್ವರೂಪಗಳೇ ಹೊರತು ಪರವತ್ತ ಎರಡು ರೂಪಗಳು ಅಂತ ಭೇದ ಇಲ್ಲ. ತಚ್ಚ ಉಕ್ತಂ ಪರಿಪೂರ್ಣಾನಿ ರೂಪಾಣಿ ಸಾಮಾನ್ಯ ಖಿಲ ರೂಪತಃ ತಥಾಪಿ ಅಪೇಕ್ಷ ಮಂದಾನಾಂ ದೃಷ್ಟಿಂ ತಾಂ ಋಷಯೋಪಿ ಪರಾವರಂ ವದಂತೇವಂ ಸ್ವಭಕ್ಯ ಭಕ್ತಾನಾಂ ವಿಮೋಹನಂ ಇತಿ ಗಾರುಡೇ. ಅದು ಪ್ರಮಾಣ ಮತ್ತೆ ನೀವೆಲ್ಲ ಆಚಾರ್ಯ ಏನು ಕೊಟ್ಟರು ಕೂಡ ಇದು ನಾವು ಹೊಸ್ದಾಗಿ ಹೇಳಿದ್ದು ಅಂತ ತಿಳ್ಕೊಬೇಡ್ರಿ ಅಂತ ಹೇಳೋದಕ್ಕೋಸ್ಕರ ಇರೋದನ್ನೇ ಹೇಳ್ತಿದ್ದೇವೆ. ಪರಿಪೂರ್ಣಾನಿ ರೂಪಾಣಿ ಸಾಮಾನ್ಯ ಅಖಿಲ ರೂಪತಃ, ಸಾಮಾನ್ಯ ರೂಪ ಅಖಿಲ ರೂಪ, ಸಾಮಾನ್ಯ ರೂಪ ಅಂದರೆ ಎಲ್ಲರಿಗೂ ಕಾಣೋ ರೂಪ, ಖಿಲ ರೂಪ ಅಂದರೆ ಸಣ್ಣ ರೂಪ ಇತ್ಯಾದಿ ಇದ್ದರೂ ಕೂಡ ಎಲ್ಲ ರೂಪಗಳು ಏನವು? ಪರಿಪೂರ್ಣಾನಿ ರೂಪಾಣಿ, ಪರಿಪೂರ್ಣ ರೂಪಗಳೇ ಹೊರತು ಸಾಮಾನ್ಯ ರೂಪಗಳಲ್ಲ. ತಥಾಪಿ ಅಪೇಕ್ಷ ಮಂದಾನಾಂ ದೃಷ್ಟಿಂ ತ್ವಾಂ ಋಷಯೋಪಿಹಿ, ಅರೆ ಮಂದ ದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟು ತ್ವಾಂ ಋಷಯೋಪಿಹಿ, ಋಷಿಗಳು ಕೂಡ ಏನು ಮಾಡ್ತಾರೆ, ಪರಾವರಂ ವದಂತೇವಂ ಇದು ಪರ ಇದು ಅವರ ಅಂತ ಹೇಳ್ತಾರೆ. ಅದು ಮಂದರ ದೃಷ್ಟಿಯಲ್ಲಿ ಹೇಳಿದ ಮಾತೇ ಹೊರತು ಜ್ಞಾನಿಗಳ ದೃಷ್ಟಿಯಲ್ಲಿ ಅಂಥ ವ್ಯತ್ಯಾಸ ಇಲ್ಲ. ಈ ಅಭಕ್ತಾನಾಂ ವಿಮೋಹನಂ, ಇವರಿಗೆ ಒಂದು ಋಷಿಗಳು ಹೇಳಿದ್ದಲ್ಲ ಮಂದ ದೃಷ್ಟಿಯಿಂದ ಹೇಳಿದ್ದು ಒಂದು, ಇನ್ನೊಂದು ಅಭಕ್ತಾನಾಂ ವಿಮೋಹನ, ಯಾರು ಭಕ್ತರಲ್ಲ ಅವ್ರಿಗೆ ಏನು ಮಾಡಬೇಕಾಗಿದೆ, ಮೋಹನ ಮಾಡಬೇಕಾಗಿದೆ. ಮೋಹನ ಯಾರಿಗೆ ಮಾಡೋದಿಲ್ಲ, ಯೋಗ್ಯರಿಗೆ ಮಾಡೋದಿಲ್ಲ, ಅಯೋಗ್ಯರಿಗೆ ಮಾಡ್ತಾರೆ. ಯೋಗ್ಯರೆಲ್ಲ ಅಭಕ್ತರಲ್ಲ, ಅವರು ಭಕ್ತರೇ. ಇನ್ನಕ್ಕೆ ಅದು ಮಂದ ಭಕ್ತರು ಇರ್ತಾರೆ, ಅವರಿಗೆ ಮೊದಲು ತಿಳಿಸಿ ಆಮೇಲೆ ಮುಂದೆ ಸರಿ ಮಾಡ್ತಾರೆ. ನಚಾತ್ರ ಕಿಂಚಿದ ಉಪಚಾರಮಿತಿ ವಾಚ್ಯಂ ಅಚಿಂತ್ಯ ಶಕ್ತೇಹೇ. ಆಗ ಒಂದು ಪ್ರಶ್ನೆ ಬಂತು, ಕೆಲವು ಪದಗಳನ್ನ ಏನು ಮಾಡ್ತೇವೆ ನಾವು, ಉಪಚಾರ ಕೇಳಿದ್ವಿ ನಿಮ್ಮದೇ ಮನೆ ಅಂತ ಹೇಳಿಬಿಡ್ತೇವೆ. ಏನಂತ ಅರ್ಥ ಅದಕ್ಕೆ? ಉಪಚಾರದ ಮಾತು, ಏನು ಬೇಕಾದ್ರೆ ಕೇಳಿ, ಉಪಚಾರದ ಮಾತು ಎಲ್ಲ ನಿಮ್ಮದೇ. ಉಪಚಾರದ ಮಾತು ಕೇಳಬೇಕಾಗಿಲ್ಲ ಅಂತ ಹೇಳಿ ಉಪಚಾರದ ಮಾತು, ಮತ್ತೆ ಕೇಳಬೇಕಾಗಿಲ್ಲ ಏನಾರು ತಗೊಂಡ್ರಿಂದ ಸೀದಾ ಹೋಗ್ಬಿಟ್ಟು ಲಾಕರಿಗೆ ಹೋಗ್ಬಿಟ್ಟು ಅವನು. ಏ ಇಂಥ ಕೆಲಸ ಮಾಡಲಿಕ್ಕೆ ಹೇಳಿದ್ದಲ್ಲ, ಉಪಚಾರದ ಮಾತುಗಳು ಅಷ್ಟೇ. ಅವು ದೇವರಿಗೆ ರೀತಿ ಹೇಳ್ಬೋದಾ? ಪರಮಾತ್ಮ ಎಲ್ಲ ರೂಪಗಳು ಸಮಾನ, ಉಪಚಾರಕ್ಕೆ ಹೇಳೋದು ಅಂತ ಹೇಳ್ತಾರೆ. ಉಪಚಾರ ಅಂತ ಹೇಳಬಾರ್ದು. ಯಾವಾಗ ಉಪಚಾರ ಅಂತ ಹೇಳಬೇಕು? ಮುಖ್ಯಾರ್ಥ ಕೂಡದೆ ಹೋದ ಉಪಚಾರ ಹೇಳಬೇಕು. ಪರಮಾತ್ಮ ಮುಖ್ಯಾರ್ಥದಲ್ಲೇ ಸತ್ಯ ಕೊಡ್ತಿರ್ಬೇಕಾದ್ರೆ ಏನು ಮಾಡಬಾರ್ದು? ಉಪಚಾರ ಅಂತ ಹೇಳಬಾರ್ದು. ನಚಾತ್ರ ಕಿಂಚಿದ ಉಪಚಾರಾದಿತಿ ವಾಚ್ಯಂ ಅಚಿಂತ್ಯ ಶಕ್ತೇಹೇ. ಅದೆಲ್ಲ ಹೇಗಾಗುತ್ತೆ ರೀ, ನಮಗಿಲ್ಲ ದೇವರಿಗೆ ಹೇಗಿರುತ್ತೆ ಅಂದರೆ, ದೇವರಿಗೆ ಏನಿದೆ ಅಚಿಂತ್ಯ ಶಕ್ತಿ ಇದೆ, ಅದು ನಮಗೆ ಅಚಿಂತ್ಯ ಶಕ್ತಿ ಇಲ್ಲ. ಆದರೆ ನಮ್ಮ ಕೇಸಲ್ಲಿ ಏನಾದ್ರು ಹೇಳಿಬಿಟ್ರೆ ಏನು ಹೇಳಬೇಕು, ಅದಕ್ಕೆ ಉಪಚಾರ ಅರ್ಥ ಹೇಳಬೇಕು. ದೇವರಿಗೆ ಮಾತ್ರ ಏನು ಮಾಡಿ ಹೇಳಬೇಕು, ಸತ್ಯ ಅಂತ ಹೇಳಬೇಕಾದ್ರೆ ಉಪಚಾರ ಅರ್ಥ ಅಂತ ಹೇಳಬಾರ್ದು. ಅಚಿಂತ್ಯ ಶಕ್ತಿ ಪದಾರ್ಥ ವೈಚಿತ್ರ್ಯಾಚ ಇತ್ಯುಕ್ತ, ಮತ್ತು ಪದಾರ್ಥಗಳೆಲ್ಲ ಒಂದೇ ರೀತಿ ಇಲ್ಲ. ನಾವೇನು ಮಾಡಬೇಕು, ನಾವೇನು ತಿಳ್ಕೊಂಡ್ಬಿಟ್ಟಿದ್ದೇವೆ ಈಗ, ನಮಗೆ ಕೆಲವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ದೇವರಿಲ್ಲ, ದೇವರಿಗೂ ಮಾಡೋಕ್ಕೆ ಬರೋದಿಲ್ಲ, ಯಾಕೆ ನಮ್ಮಂತೆ ದೇವರು ಅಂತ ತಿಳ್ಕೊಂಡ್ಬಿಡ್ತೇವೆ. ಅದಕ್ಕೆ ಹೇಳ್ತಾರೆ ಪದಾರ್ಥ ವೈಚಿತ್ರ್ಯಾಚ್ಯ, ಪದಾರ್ಥ ವಸ್ತುಗಳೆಲ್ಲ ಒಂದೇ ರೀತಿ ಇಲ್ಲ. ಬೆಂಕಿ ಇದೆ, ಸುಡೋ ಶಕ್ತಿ ಇದೆ, ನೀರಿದೆ, ಸುಡೋ ಶಕ್ತಿ ಅದಕ್ಕಿಲ್ಲ, ಗೊತ್ತಾಯ್ತಾ? ಘನ ಸ್ವರೂಪ ಇದೆ, ದ್ರವ ಇದೆ, ಒಂದೊಂದಕ್ಕೂ ವ್ಯತ್ಯಾಸ ಇದೆ. ಪದಾರ್ಥ ಹೇಗಿಟ್ಟಿದ್ದಾನೆ ವಸ್ತುಗಳನ್ನು, ಅದು ಬೆಂಕಿಯೂ ಒಂದು ವಸ್ತು, ನೀರು ಒಂದು ವಸ್ತೇ. ಆದರೆ ಸುಡೋ ಶಕ್ತಿ ಇದಕ್ಕೆ ಆರಿಸೋ ಶಕ್ತಿ ಇದೆ, ಪದಾರ್ಥ ವೈಚಿತ್ರ್ಯ. ಇದು ಒಂದೊಂದು ಶಕ್ತಿಯನ್ನು ಒಂದೊಂದು ಲಿಟ್ಟ, ತನ್ನಲ್ಲಿ ಮಾತ್ರ ಏನಿದೆ ಎಲ್ಲ ಶಕ್ತಿನೇ, ತಾನು ಇಲ್ಲದವ್ರು ಇಡಲಿಕ್ಕೆ ಇಲ್ಲಿಂದ ಬರ್ತಿತ್ತು. ಒಂದು ಶಕ್ತಿ ಇನ್ನೊಂದು ಕಡೆ ಇಡಬೇಕಾದ್ರೆ ಏನಾಗಿರ್ಬೇಕು ಆ ಶಕ್ತಿ? ಅವನು ಇರಬೇಕು ಫಸ್ಟ್, ಅವನು ಅದರಿಂದ ದೇವರು ಸರ್ವಶಕ್ತಿ ಸಂಪನ್ನ ಅಂತ ಹೇಳೋದಕ್ಕೆ ಪದಾರ್ಥ ವೈಚಿತ್ರ್ಯ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕೃಷ್ಣರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ ನಚಾಣು ಮಾತ್ರಂ ಭಿನ್ನಾನಿ ತಥಾಪಿ ಅಸ್ಮಾನ್ ವಿಮೋಹಸಿ ಇತ್ಯಾದಿಶ್ಚ ನಾರದೀಯೇ. ಕೃಷ್ಣರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ, ಕೃಷ್ಣ ರಾಮ ಮೊದಲಾದ ಎಷ್ಟು ರೂಪಗಳನ್ನು ಹೇಳ್ತಾರೆ ಅವಿಷ್ಟು ರೂಪಗಳೇನವೋ ಪರಿಪೂರ್ಣಾನಿ. ಯಾವಾಗ ಸರ್ವದ ಕೃಷ್ಣಾದ ರೂಪಗಳಲ್ಲಿ ಸರ್ವದಾ ಪರಿಪೂರ್ಣ, ಬಾಲಕೃಷ್ಣ, ವೃದ್ಧ ಕೃಷ್ಣ, ಮಧ್ಯ ಕೃಷ್ಣ ಆಗಿಲ್ಲ, ಎಲ್ಲ ಕಾಲಕ್ಕೂ ಪರಿಪೂರ್ಣ, ಎಲ್ಲ ರೂಪಗಳು ಪರಿಪೂರ್ಣ. ನಚ ಅಣುಮಾತ್ರಂ ಭಿನ್ನಾನಿ, ಈ ರೀತಿ ಉಪಚಾರಾದಿಗಳೆಲ್ಲ ಹೇಳೋದಿಲ್ಲ. ನಚ ಅಣುಮಾತ್ರಂ ಭಿನ್ನಾನಿ, ಎಷ್ಟು ವ್ಯತ್ಯಾಸ ಇಲ್ಲ, ಅಣುಮಾತ್ರ ವ್ಯತ್ಯಾಸ ಕೂಡ ಇಲ್ಲ. ತಥಾಪಿ ಅಸ್ಮಾನ್ ವಿಮೋಹಸಿ, ಆದರೂ ದೇವರು ಏನು ಮಾಡ್ತಾನೆ ಅಭಕ್ತರಿಗೆ ಮೋಹ ಉಂಟು ಮಾಡಿಬಿಡ್ತಾನೆ. ಇತ್ಯಾದೇಶ್ಚ ನಾರದೀಯೇ ತಸ್ಮಾತ್ ಸರ್ವದಾ ಸರ್ವರೂಪೇಶು ಅಪರಿಗಣಿತ ಅನಂತ ಗುಣಗಣಂ ನಿತ್ಯ ನಿರಸ್ತ ಅಶೇಷ ದೋಷಂ ಚ ನಾರಾಯಣಾಖ್ಯಂ ಪರಂ ಬ್ರಹ್ಮ ಅಪರೋಕ್ಷ ಜ್ಞಾನಿ ರುಚ್ಯತೀತಿ ಸಿದ್ಧಂ. ಯಾವುದಕ್ಕೆ ಲಿಂಕ್ ಕೊಟ್ಟಿದ್ದಾನ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಪದ ಬಂದಿತ್ತು. ಬ್ರಹ್ಮ ನಿರ್ವಾಣಂ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ವಿಶೇಷ ಹೇಳಿ ಇಂಥ ಪರಮಾತ್ಮನ ಹತ್ರ ಅಪೃಷ್ಟ ಜ್ಞಾನಿ ಹೋಗ್ತಾನೆ, ಬರೀ ಬ್ರಹ್ಮದೇವರ ಹತ್ರ ಹೋಗ್ತಾನೆ ಅಂತ ಅರ್ಥ ಮಾಡಬಾರ್ದು. ಪರಬ್ರಹ್ಮ ನಾರಾಯಣ ಹತ್ರನೇ ಹೋಗ್ತಾನೆ ಅಂತ ಹೇಳಬೇಕು, ಅವ್ರು ಬೇರೆ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಡಿಟೇಲ ಡಿಸ್ಕಷನ್ ಕೊಟ್ಟು. ಇದು ಭಾಳ ಮುಖ್ಯವಾದ ಅಂಶ. ಉಳಿದವರೆಲ್ಲ ಈ ವಿಷಯ ನಿರ್ವಾಣ ಶಬ್ದ ಯಾತಕ್ಕೆ ಬಂತು ಏನು ಯೋಚನೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಕೃಷ್ಣ ರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ ನಚಾಣು ಮಾತ್ರಂ ಭಿನ್ನಾನಿ ತಥಾಪಿ ಅಸ್ಮಾನ್ ವಿಮೋಹಸಿ ನಚ ತಸ್ಮಾತ್ ಸರ್ವದಾ ಸರ್ವರೂಪೇಶು ಅಪರಿಗಣಿತ ಅನಂತ ಗುಣಗಣಂ ನಿತ್ಯ ನಿರಸ್ತ ಅಶೇಷ ದೋಷಂ ಚ ನಾರಾಯಣಾಖ್ಯಂ ಪರಂ ಬ್ರಹ್ಮ ಅಪರೋಕ್ಷ ಜ್ಞಾನಿ ಪೃಚ್ಛತಿ ಇತಿ ಸಿದ್ಧಂ. ಪೃಚ್ಛತಿ ಅಂದರೆ ಪ್ರಾಪ್ನೋತಿ, ರು ಗತವು ಅಂತೇಳಿ. ಪರಮಾತ್ಮ ನನ್ನ ಆಗ ಅಪರೋಕ್ಷ ಜ್ಞಾನಿ ಆದವನು ಕೊನೆಗೆ ಏನು ಮಾಡ್ತಾನೆ, ತಿತ್ವಾಸ್ಯಾಮ್ ಅಂತಕಾಲಿ, ಸಾಯೋ ಕ್ಷಣದಲ್ಲೂ ಕೂಡ ಯಾರು ದೇವರ ಸ್ಮರಣೆ ಮಾಡ್ತಾರೋ ಅವನು ಪರಮಾತ್ಮನ ಹತ್ರ ಹೋಗಿಬಿಡ್ತಾನೆ ಅಂಥೇಳಿ. ಇದಿಷ್ಟು ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕದ ಅರ್ಥ. ಈ ಶ್ಲೋಕ ಮುಗಿದು ಎರಡನೇ ಅಧ್ಯಾಯ ಮುಗೀತು. ಅದನ್ನು ಪ್ರಮೇಯ ಸ್ವಲ್ಪ ಇದೆ, ಓದಿದರೆ ಮುಗೋಗ್ಬಿಡುತ್ತೆ. ತದೇವ ಇತ್ಯಾದಿ ಉತ್ತಮ ಉಪಸಂಹರತೆ ನತತ್ರೆ ಅತಃ ಇತಿ ಉಪಸ್ಕರ್ತವ್ಯ, ಉಪಸ್ಕರ್ತವ್ಯ ಸೇರಿಸ್ಕೋಬೇಕು ಅಂತ ಅರ್ಥ. ಯದಿ ಏವಂ ತರ್ಹಿ ವಿಶ್ವರೂಪಂ ಪರಂ ತದಪೇಕ್ಷೆಯ ಕೃಷ್ಣಾದಿ ರೂಪಾಣಿ ಅಪರಾಣಿ ಇತಿ ಕಥಂ ಗ್ರಂಥೇಶು ಉಚ್ಯತೆ ಇತ್ಯತಃ ಯತ್ರ ಚ ಇತಿ ಯತ್ರ ಗ್ರಂಥೆ, ಯಾವ್ಯಾವ ಗ್ರಂಥಗಳಲ್ಲಿ ಈ ರೂಪ ಪರ, ಈ ರೂಪ ಪರ ಅಲ್ಲ ಇತ್ಯಾದಿ ಹೇಳ್ತಾರೋ ಅದೆಲ್ಲ ಮಂದದೃಷ್ಟಿ ಅಪೇಕ್ಷೆಯ ಮತ್ತು ಅಯೋಗ್ಯರ ಮೋಹನಕ್ಕೋಸ್ಕರ. ತತ್ರ ವಿಶ್ವರೂಪಮಪೇಕ್ಷೆ ಅನ್ಯತ್ರ ಕೃಷ್ಣ ಕೃಷ್ಣಾದು ಅವರತ್ವಂ ಅಗ್ನಿಬುದ್ಧಿಮಪೇಕ್ಷೆ ಉಕ್ತಂ ಜ್ಞಾತವ್ಯಂ ಇತ್ಯರ್ಥ. ಅರ್ಜುನ ಎರಡು ರೂಪ ಒಂದೇ ಆದರೂ ಕೂಡ ಅದು ಬೇಡ ಇದು ತೋರಿಸು ಅಂತ ಹೇಳ್ಬೇಕಾದ್ರೆ ಅರ್ಜುನನಿಗೆ ಏನದು ಮಂದದೃಷ್ಟಿ ಆದ್ದರಿಂದ ಪರಮ ಎರಡು ಭೇದ ಕಾಣಿಸ್ತೇವೆ ಹೊರತು ನಿಜವಾಗಲೂ ರೂಪರೂಪಗಳಿಗೆ ವ್ಯತ್ಯಾಸ ಇಲ್ಲ. ಕುತ ಏತತ್ಯತಃ ನಚೇ ತಚ್ಚೇತಿ ಅಖಿಲ ರೂಪತಃ ಅಖಿಲ ಧರ್ಮೈಹಿ ವಿಮೋಹನಂ ಕರ್ತುಂ. ಯಾವುದೇ ಒಂದು ಧರ್ಮವು ಯಾವ ರೂಪದಲ್ಲೂ ಮಿಸ್ ಆಗಿಲ್ಲ. ಪರಶುರಾಮ ರೂಪ ಇದೆ, ಕೈಯಲ್ಲಿ ಪರಶು ತೋರಿಸ್ತಾರೆ, ಕೃಷ್ಣ ರೂಪದ ಚಕ್ರ ತೋರಿಸ್ತಾರೆ, ಆದರೆ ಆ್ಯಕ್ಚುಲಿ ಧಾರಮೋತ್ರ ಧನಸ್ಸು ತೋರಿಸ್ತಾರೆ ರಾಮರೂಪಕ್ಕೆ. ಆದರೆ ಪರಮಾತ್ಮ ಎಲ್ಲ ರೂಪಗಳಿಗೆ ಏನಿದೆ, ಚಕ್ರ ಸಂಖ್ಯಾದಿ ಎಲ್ಲ ಆಯುಧಗಳು ಇದೆ. ಆ ರೂಪಕ್ಕೆ ಅಷ್ಟು ತೋರಿಸ್ತಾನೆ ಅಷ್ಟೇ ಹೊರತು ಎಲ್ಲ ರೂಪಗಳಿಗೆ ಅನಂತ ಕೈಗಳು, ಎಲ್ಲ ರೂಪಗಳು ಅನಂತ ಆಯುಧಗಳು, ಎಲ್ಲ ರೂಪಗಳು ಪರಸ್ಪರ ಅಭಿನ್ನ. ತೋರಿಸೋದು ಮಾತ್ರ ಏನು ಮಾಡ, ಆ ರೂಪಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸ್ತಾನೆ ಅಷ್ಟೇ ಹೊರತು ಇಲ್ಲ ಅಂತಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸ್ತಾನೆ. ವಿಮೋಹನಂ ಕರ್ತುಂ ನತು ನತ ನನ್ವಯಂ ಉಪಚಾರೋ ವಾ ಸ್ತುತಿರ್ವಾ ಕಿಂನ ಸ್ಯಾತ್ ಇತ್ಯತಃ ನಚೇತಿ. ಇದು ಉಪಚಾರಕ್ಕೆ ಅರ್ಥ ಮಾಡಬಹುದು, ಸ್ತೋತ್ರಕ್ಕೋಸ್ಕರ ಇಲ್ಲದನ್ನು ಸೇರಿಸಿ ಹೇಳ್ಬೋದು ಅಂದರೆ ಅರ್ಥ ಮಾಡಬಾರ್ದು. ಅಸಂಭವೇಹಿ ಏಷಾ ಕಲ್ಪನಾ, ಮುಖ್ಯಾರ್ಥ ಅಸಂಭವ ಬಂದಾಗ ಏನು ಮಾಡಬೇಕಾಗ, ಅಮುಖ್ಯಾರ್ಥನ ಹೇಳಬೇಕು. ಮುಖ್ಯಾರ್ಥ ಕೂಡಬೇಕಾದ್ರೆ ಏನು ಹೇಳಬಾರ್ದು, ಅಮುಖ್ಯಾರ್ಥ ಹೇಳಬಾರ್ದು. ಅಚಿಂತ್ಯ ಶಕ್ತಿಯ ಚ ಏಕಶೈವ ಅನೇಕ ಪರಿಮಾಣತ್ವಾಧಿಕಂ ಸಂಭವತಿ. ಪರಮಾತ್ಮ ಅಚಿಂತ್ಯ ಶಕ್ತಿ ಹೊಂದಿರೋನಾದ್ರಿಂದ ಅವನು ಅನೇಕ ರೀತಿಯಲ್ಲಿ ಒಂದೇ ಟೈಮ್ನ ತೋರಿಸೋ ಶಕ್ತಿ ಅವನಿಗಿದೆ. ಆದ್ದರಿಂದ ನಮ್ಮಂಥ ಅಸಮರ್ಥರ ಶಕ್ತಿಯನ್ನು ದೇವರಿಗೆ ಹೋಲಿಸಿಬಿಟ್ಟು ನಮಗಾಗದ್ದು ದೇವ್ರು ಹೇಗೆ ಮಾಡ್ತಾನೆ ಅಂತ ಕೇಳಬಾರ್ದು. ನಮಗಾಗದ್ದನ್ನು ಮಾಡ್ತಾನೆ ಅಂತಲೇ ದೇವರಾಗಿರೋದ. ದೇವರು ಅದೇ ಡಾಕ್ಟರ್ ಆಗಿ ರೋಗಿ ಇದ್ದಾನೆ, ಎಷ್ಟು ಡಾಕ್ಟರ್ ಇದ್ದಾನೆ, ರೋಗಿ ಔಷಧಿ ಕೊಡೋಕ್ಕೆ ಬರೋದಿಲ್ಲ. ಡಾಕ್ಟ್ರೆ ನಾನು ನೀವು ಇಬ್ಬರು ಒಂದೇ ರೀತಿ ಮನುಷ್ಯರು, ನಿಮ್ಗೆ ಯಾಕೆ ಗೊತ್ತು ಬಂತು ಅಂತ ಕೇಳಿದರೆ ತಪ್ಪದು. ಇವನಿಗಿಲ್ಲದಕ್ಕೆ ನಾನು ಅವನಿಗಿದೆ, ಅದು ವಿಚಿತ್ರ ಶಕ್ತಿ. ಇವನು ಪೇಷೆಂಟು, ಅವನು ಡಾಕ್ಟರು, ಅದು ಇಬ್ಬರು ಮನುಷ್ಯರೇ, ಎಷ್ಟು ವ್ಯತ್ಯಾಸ. ಅದು ಇಬ್ಬರು ಚೇತನರಾದರೂ ಪರಮಾತ್ಮ ಪರಮಚೇತನನಾದ್ದರಿಂದ ಅವನಿಗಿರೋ ಶಕ್ತಿ ನಮ್ಮೆಲ್ಲ ಶಕ್ತಿಗಿಂತ ಏನದು ಟೋಟಲಿ ಡಿಫರೆಂಟ್. ಆದ್ದರಿಂದ ನಮಗಿಲ್ಲ ಅಂದರೆ ದೇವರಿಗಿಲ್ಲ ಅಂತ ಹೇಳಬಾರ್ದು. ಅಚಿಂತ್ಯ ಶಕ್ತಿ ಆದೇಹೇ ತತ್ರೈವ ಪ್ರಮಾಣಮಾಹ ಕೃಷ್ಣೇ ವಿಮೋಹಸಿ ವಿಮೋಹಯಸಿ. ವಿಮೋಹಸಿ ಎಂಬುದಕ್ಕೆ ವಿಮೋಹಯಸಿ ಅಂತ. ಶ್ಲೋಕಾರ್ಥ ಉಪಸಂಹರತಿ ತಸ್ಮಾದಿ, ಶ್ಲೋಕಾರ್ಥ ಮುಕ್ತಾಯ ಮಾಡ್ತಾರೆ ತಸ್ಮಾತ್, ಅದು ಉಪಸಂಹಾರ. ಇಲ್ಲಿಗೆ ಅದು ಬಾಕಿ ಮುಗಿತು. ಶ್ಲೋಕಾರ್ಥ ಉಪಸಂಹರತಿ ತಸ್ಮಾದಿ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಶ್ರೀಮದ್ಗೀತಾ ಶ್ರೀಮದ್ಭಗವದ್ಗೀತಾ ಭಾಷ್ಯಸ್ಯ ಟೀಕಾಯಾಂ ದೇವಿತೀರ್ಥ ಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ದ್ವಿತೀಯೋ ಅಧ್ಯಾಯ. ಎರಡನೇ ಅಧ್ಯಾಯ ಮುಗಿತು. ನಾಳೆಯಿಂದ ಮೂರನೇ ಅಧ್ಯಾಯ ಶುರು ಮಾಡೋಣ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಯಂ ಸೂರಯಃ.